ನಿಮ್ಮೆಲ್ರಿಗೂ ತಂದೆಯ ದೇವ ನಮ್ದಲ್ಲೋ ನಮ್ಮ ರಕ್ಷಕನ ಒಡೆಯನಾಗಿರುತ್ತೆ ಯೇಸು ಕ್ರಿಸ್ತ ನಮ್ದಲ್ಲೋ ವಂದನೆಗಳು ಸಲ್ಲಿಸುತ್ತಾ ಈ ದಿನದ ಒಂದು ವಾಲ್ಯೂಮ್ ಸ್ಟಡಿ ನಾವೇನು ಮಾಡೋಣ, ನಾವು ಶುರು ಮಾಡೋಣ. ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋಂಗೆ ಅನೇಕ ಒಂದು ದಿವಸಗಳಿಂದ ನಮ್ಮ ಸಹೋದರು ಬರೆದಂಥ ಐದನೇ ವಾಲ್ಯೂಮ್, ಅದರ ಐದನೇ ವಾಲ್ಯೂಮ್ ನಾವೇನು ಮಾಡ್ತಾಯಿದ್ರಿ ಅದನ್ನ ಓದ್ತಾ ಇದ್ರಿ. ಆಲ್ಮೋಸ್ಟ್ ಇವಾಗ ಏನು ಮಾಡಿದಿರಿ, ಒಂದು 8 ಚಾಪ್ಟರ್ಸ್ ಮುಗಿಸ್ಬಿಟ್ಟು 9 ಚಾಪ್ಟರ್ಗೆ ಬಂದಿದ್ದೀರಿ. ಅದಾದ ಬ್ಯಾಪ್ಟಿಸಮ್ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತಂದ್ಬಿಟ್ಟು. ಸೊ ನಾವು ಕಳೆದ ಸರ್ತಿ ನೋಡಬೇಕಾದ್ರೆ ಪೇಜ್ ನಂಬರ್ 213ವರೆಗೂ ನಾವು ಓದಿದ್ರಿ ಇಂಗ್ಲೀಷಲ್ಲಿ. ಆ 213ಯಿಂದ ಇವರ ಕಂಟಿನ್ಯೂಷನು ಕನ್ನಡದಲ್ಲಿ 131 ಅಲ್ವರ. ಅದರಿಂದ ಸಹೋದರ ಸೋದರಿಗಳು ಯಾರ ಹತ್ರ ಎಲ್ಲ ವಾಲ್ಯೂಮ್ಸ್ ಇದೆಯೋ ಅವರ ತಮ್ಮ ಕೈಗಳನ್ನ ಎತ್ತಿದ್ರೆ ಅವರೆಲ್ಲ ಓದೋದಕ್ಕೆ ಏನು ಮಾಡ್ಬೋದು, ಅವಕಾಶಗಳನ್ನು ಕೊಡ್ಬೋದು. ಸೊ ಬ್ರದರ್ಸ್ ಸಿಸ್ಟರ್ಸ್ ಯಾರ ಹತ್ರ ಎಲ್ಲ ವಾಲ್ಯೂಮ್ಸ್ ಇದೆಯೋ ಕೈಗಳೆತ್ತರೆ ಅವಕಾಶಗಳು ಕೊಡ್ಬೋದು. ಸೊ ಫಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಪಾಯಿಂಟ್ ನಂಬರ್ 3 ಅಂತಿದೆ ನೋಡಿ, ಕನ್ನಡದಲ್ಲಿ ಯಾರು ಓದ್ತೀರಾ? ಹಾಂ ಓದಿ ಪ್ರಸನ್ನ ಬ್ರದರ್, ಇಲ್ಲ ಲಕ್ಷ್ಮಿ ಸ್ಟರ್ ಓದಿ.
ದೇವರ ಕಡೆಗೆ ಪರಿವರ್ತಿತನಾದ ಪ್ರಪ್ರಥಮ ಅನ್ಯಜನವಾಗಿದ್ದ ಕೊರ್ನೆಲ್ಯನ ಅಂಗೀಕಾರ ಸಮಯದಲ್ಲಿ ದೇವರ ಶಕ್ತಿಯ ವಿಶೇಷವಾದ ಪ್ರಕಟಣೆಯೊಂದು ಅಗತ್ಯವಾಗಿತ್ತು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ ಓದಿರಿ. ಏಕೆಂದರೆ ಅಲ್ಲಿಯವರೆಗೆ ಅನ್ಯಜನರು ಯಹೂದ್ಯರಿಂದ ಬಹಿಷ್ಕರಿಸಲ್ಪಟ್ಟವರಾಗಿದ್ದರು ಮತ್ತು ಆ ಜನರು ದೇವರ ದಾಸರಾಗಿರಲು ಯೋಗ್ಯರಲ್ಲ ಎಂಬ ಭಾವನೆ ಯಹೂದ್ಯರಲ್ಲಿತ್ತು. ಇದರ ಪರಿಣಾಮವಾಗಿ ಯಹೂದ್ಯ ವಿಶ್ವಾಸಿಗಳಿಗೆ ಯಾರಾದರೂ ಅವರುಗಳು ಸಹ ಈ ಕೃಪೆಗೆ ಪಾತ್ರರಾದರೆಂದು ಪ್ರಕಟಿಸುವವರಿಗೆ ಈ ಅನ್ಯಜನರು ದೇವರ ಮಕ್ಕಳೆಂಬ ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುತ್ತಾರೆಂದು ಕಂಡು ಬಂದಿರಲಿಲ್ಲ.
ಓಕೆ, ಥ್ಯಾಂಕ್ ಯು ಬ್ರದರ್. ಸರಿ ನೋಡ್ಬೇಕಾದ್ರೆ ದೇವರು ತನ್ನ ಪವಿತ್ರಾತ್ಮನ ಅನ್ಯ ಜನಾಂಗದವ್ರ ಮೇಲೆ ಏನು ಮಾಡ್ತಾರೆ, ಸುರಿಸ್ತಾರೆ ಅದರ. ಸೊ ಯಾರು ಅನ್ಯ ಜನಾಂಗದಲ್ಲಿ ಮೊದಲು ಕ್ರಿಸ್ತನ ನಂಬಿ ಸತ್ಯಕ್ಕೆ ಬಂದಿರೋಂಥ ಅನ್ಯ ಜನಾಂಗದವ್ರು ಯಾರು ಮೊದಲು ಯಾರು ಬಂದಿದ್ದ?
ಕೊರ್ನೆಲ
ವೆರಿ ಗುಡ್
ಕೊರ್ನೆಲ
ಅದರ ಕೊರ್ನೆಲಿಯೋನೋ ಅದರ. ಸೊ ಕೊರ್ನೆಲ್ ನೋಡ್ಬೇಕಾದ್ರೆ ಮೊದಲು ಅನ್ಯ ಜನಾಂಗ ಕನ್ವರ್ಟ್ ಆಗಿ ಕ್ರಿಸ್ತನ ಕಡೆಗೆ ಬಂದಿತ್ತು ಅದರ. ಸರಿ, ಇವಾಗ ಅವರಲ್ಲಿ ದೇವರು ಪವಿತ್ರಾತ್ಮ ಏನು ಮಾಡ್ತಾರೆ, ದಯಪಾಲಿಸ್ತಾರೆ ಅದರ. ಇದನ್ನ ದಯಪಾಲಿಸ್ಬೇಕಾದ್ರೆ ಕೂಡ ಈ ಪೆಂಟಿಕಾಸ್ಟಲ್ಲಿ ಹೇಗೆ ನಡೀತೋ ಅದರ ಅದೇ ಥರ ಎಲ್ಲ ಜನಗಳ ಮುಂದೆ ಏನು ಮಾಡ್ತಾರೆ, ದೇವರು ಅವರನ್ನು ಪವಿತ್ರಾತ್ಮ ಮೇಲೆ ಸುರಿಸ್ತಾರೆ. ಯಾಕೆ ಯಾಕೆ ಇದನ್ನ ಎಲ್ಲರ ಮುಂದೆ ಮಾಡಬೇಕಾಗಿತ್ತು ಅದರ? ಇವಾಗ ನೋಡಿ, ನಾವೆಲ್ಲ ಬ್ಯಾಪ್ಟಿಸಮ್ ತೊಗೊಂಡಾಗ ನಮ್ಮಲ್ಲಿ ಯಾವುದೇ ರೀತಿ ಸಿಗ್ನಿಫಿಕೆನ್ಸ್ ಬರಲ್ಲ. ಬ್ಯಾಪ್ಟಿಸಮ್ ತೊಗೊಂಡಾಗ ನಮ್ಮ ಪವಿತ್ರಾತ್ಮ ನಮ್ಗೆ ಬಂತು ಅಂತ ನಮ್ಗೇನಾರು ಹೊರಗಡೆ ಏನಾರು ಬರ್ತದಾ, ಸೈನ್ಸ್ಗಳು ಏನಾರು ಸೂಚನೆಗಳು ಬರ್ತಾರೆ ಅಂದರೆ ಯಾವುದೂ ಇರಲ್ಲ. ಆದರೆ ಪೆಂಟಿಕಾಸ್ಟಲ್ಲಿ ಬಂತು ಅಂತ ನೋಡ್ತೀರಿ, ಕೊರ್ನೆಲಿಯನ್ಗೆ ಬಂತು ಅಂತ ನೋಡ್ತೀರಿ. ಯಾಕೆ ಕೊರ್ನೆಲಿಯನ್ಗೆ ಅನ್ಯ ಜನಗಳಲ್ಲಿ ಮೊದಲು ಮೊದಲು ಬಂದವರಿಗೆ ಯಾಕೆ ಈ ಥರ ಅನುಮತಿ ಕೊಡಬೇಕಾಗಿತ್ತು, ಯಾಕೆ ಈ ಥರ ದೇವ್ರು ಬಿಡಬೇಕಾಯಿತು ಅಂತಂದರೆ, ಇವರು ಅನ್ಯ ಜನಾಂಗದವರು. ಯಹೂದ್ಯರು ಅನ್ಯ ಜನಾಂಗದವ್ರನ್ನ ಯಾವ ಥರ ಭಾವಿಸ್ತಾ ಇದ್ರು ಅಂತಂದರೆ, ಅವ್ರಿಗೂ ದೇವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಭಾವಿಸ್ತಾ ಇದ್ರು. ಯಾಕಂದರೆ ಇವರು ದೇವರಿಂದ ಏನಾದರು ತುಂಬ ದೂರವಾದರು. ನಾವು ಗಲಾತೆ ಪುಸ್ತಕದಲ್ಲಿ ಓದ್ತಿರಲ್ಲ, ನಾವೆಲ್ಲ ಏನಾಗಿದೆ ದೇವರಿಗೆ ಶತ್ರುಗಳಾಗಿದ್ದೀರಿ ಅದರ, ಅವರು ವಿರುದ್ಧವಾಗಿದ್ದೀರಿ ಅಲ್ಲರ. ನಾವೇನಾಗಿದೆ ದೇವರಿಂದ ನಾವು ತುಂಬ ದೂರವಾಗಿದ್ದೀರಿ ಅಂತಂದ್ಬಿಟ್ಟು ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಅದರಿಂದ ನೋಡ್ಬೇಕಾದ್ರೆ ಇವ್ರಿಗೂ ದೇವ್ರಿಗೂ ಯಾವುದೇ ರೀತಿ ಒಂದು ಸಂಬಂಧ ಇರ್ತಾ ಇರಲ್ಲ. ಆಮೇಲೆ ಯಹೂದ್ಯರು ಅನ್ಯ ಜನಾಂಗದವ್ರನ್ನ ಯಾವ ಥರ ನೋಡ್ತಾ ಇದ್ರಪ್ಪ ಅಂತಂದರೆ ಅಶುದ್ಧದ ಥರ ಏನು ಮಾಡ್ತಾಯಿದ್ರು ನೋಡ್ತಾ ಇದ್ರು ಅದರ. ಅದಕ್ಕೆ ನಮಗೆ ಚೆನ್ನಾಗಿ ಗೊತ್ತು, ಯಹೂದ್ಯರ ಒಂದು ಕಾಲದಲ್ಲಿ ಅನ್ಯ ಜನಾಂಗದವ್ರಿಗೆ ಯಾವುದೇ ರೀತಿ ದೈವಿಕ ಕೃಪೆ ಅವರಿಗೆ ನೋಡಿಸ್ತಾ ಇರಲಿಲ್ಲ. ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಅದ್ಭುತ ಮಾಡಬೇಕಾದ್ರೆ ಎಷ್ಟೋ ಜನಗಳಿಗೆ ಅದ್ಭುತ ಮಾಡಿದ್ರು. ಅಲ್ಲಿ ಒಂದು ಸ್ತ್ರೀಗೆ ಏನು ಮಾಡ್ತಾರೆ, ಅದ್ಭುತ ಮಾಡ್ಬೇಕಾದ್ರೆ ಆ ಸ್ತ್ರೀ ಬಂದು ಕೇಳ್ಕೊಳ್ತಾರೆ, ನನ್ನ ಮಗನಿಗೆ ದವಾಡಿದೆ, ದಯವಿಟ್ಟು ಬಿಡಿಸು ದೇವರೇ ಅಂತ ಹೇಳ್ಬೇಕಾರೆ, ಆವಾಗ ಯೇಸು ಕ್ರಿಸ್ತ ಏನು ಮಾಡಲ್ಲ, ಅವ್ರಿಗೆ ಕಿವಿನೇ ಕೊಡೋದಿಲ್ಲ. ಅವ್ರ ಪಾಯಿಂಟ್ ಅವ್ರು ಏನು ಮಾಡ್ತಾರೆ, ಹೋಗ್ತಾ ಇರ್ತಾರೆ, ತುಂಬ ಪೀಡಿಸ್ತಾಳೆ. ಆವಾಗ ಶಿಷ್ಯನ ಏನು ಮಾಡ್ತಾರೆ, ಅಯ್ಯೋ ಸ್ವಾಮಿ ಇಷ್ಟೊಂದು ಪೀಡಿಸ್ತಾರಲ್ಲ, ಯಾಕೆ ಅವ್ನ ಮಾತು ಕೇಳಬಾರ್ದ ನೀವು ಸ್ವಲ್ಪ ನೋಡಿ ಅಂತ ಹೇಳ್ತಾರೆ. ಮತ್ತೆ 15ನೇದಲ್ಲಿ ಬರ್ತಾರೆ, ಆ ಕ್ರಿಸ್ತನ್ ಏನು ಮಾಡ್ತಾರೆ, ಇಲ್ಲ ಏನ್ರಿ ನಾನು ಬರೀ ಕಾಣೆಯಾಗಿರೋಂಥ ಯಹೂದ್ಯರ ಮನೆಗೆ ತನಗೆ ಮಾತ್ರ ಕಳ್ಸಕ್ಕೆ ಕೊಟ್ಟುಬಿಟ್ಟಿರೋದು, ಮಕ್ಕಳುಗಳು ತಿನ್ನೋಂಥ ರೊಟ್ಟಿನ ತೆಗೆದುಬಿಟ್ಟು ನಾಯಿಗಳಿಗೆ ಹಾಕೋದೇನಲ್ಲ, ಅದು ಸರಿಯಲ್ಲ, ಹಂಗೆ ಮಾಡಬಾರ್ದು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇಮ್ಮಿಡಿಯೇಟ್ಗೆ ಆ ಸ್ತ್ರೀ ಏನು ಕೇಳ್ಕೊತಾರೆ, ಹೌದು ಸ್ವಾಮಿ ನಾವೆಲ್ಲ ನಾಯಿಗಳೇ ಅಶುದ್ಧರು ಅದರ, ಅದನ್ನೆಲ್ಲ ನೀವೇನು ಮಾಡೋಂಗಿಲ್ಲ, ಅದನ್ನೆಲ್ಲ ಮುಟ್ಟೋಂಗಿಲ್ಲ, ಆದರೂ ಕೂಡ ನಾಯಿಗಳು ಏನು ಮಾಡ್ತಾರೆ, ಯಜಮಾನ ಮೇಲೆ ಬಿಡಂಥದ್ದು ತಿಂತವಲ್ಲ ಆ ಥರ, ದಯವಿಟ್ಟು ನೀವು ಏನು ಮಾಡಿ ಸ್ವಲ್ಪ ಏನೋ ತುಂಡು ಗಿಂಡು ಹಾಕಿ ಸ್ವಲ್ಪ ಭಿಕ್ಷೆ ಹಾಕಿ ಅಂದಂಗೆ ಅಲ್ವರ. ಸೊ ಹಳೆ ಒಡಂಬಡಿಕೆಲಿ ಕೂಡ ನಾವೇನು ಮಾಡ್ತೀರಿ ನೋಡ್ತೀರಿ, ಎಷ್ಟೋ ಜನ ಕುಷ್ಠರೋಗಿಗಳಿದ್ರು, ಅರೆ ನಾಮಾನ್ಗೆ ಮಾತ್ರ ದೇವ್ರು ಏನು ಮಾಡಿದ್ರು ವಾಸಿ ಮಾಡಿದ್ರು ಅಂದ್ರೆ. ಆ್ಯಕ್ಚುಲಿ ನೋಡ್ಬೇಕಾದ್ರೆ ಅನ್ಯ ಜನಗಳಿಗೆ ಯಾವುದೇ ರೀತಿ ಫೇವರು ಇಲ್ಲ. ಆದ್ದರಿಂದ ನೋಡ್ಬೇಕಾದ್ರೆ ಇಲ್ಲಿ ಪವಿತ್ರಾತ್ಮನ ಅನ್ಯ ಜನಗಳನ್ನೇ ಕೊಟ್ಟವರೇ, ಅವ್ರನ್ನೂ ಕೂಡ ದೇವ್ರ ಮಕ್ಕಳಾಗಿ ಸ್ವೀಕಾರ ಮಾಡೋರೇ ಅಂತಂದ್ಬಿಟ್ಟು ಇದು ಶಿಷ್ಯನಿಗೆ ಹೇಗಪ್ಪ ತಿಳಿಸ್ಬೇಕಾಗಿತ್ತು ಅಂತಂದರೆ, ಇದು ಔಟ್ವರ್ಡ್ ಆಗಿ ಏನಾಗಿರ್ಬೇಕಾಗ್ತದೆ ಅದು ಗೊತ್ತಾಗೋ ಥರ ಇರಬೇಕಾಗಿತ್ತು. ಅದಕ್ಕೆ ಏನು ಮಾಡ್ತಾರೆ ದೇವರು ಯಾವ ಥರ ಏನ್ರಿ ಯಹೂದ್ಯರಿಗೆ ಪವಿತ್ರಾತ್ಮ ಕೊಟ್ಟರೋ ಅದೇ ಪ್ರಕಾರ ಇವ್ರಿಗೂ ಕೂಡ ಏನು ಮಾಡ್ತಾರೆ ದೇವರು ದಯಪಾಲಿಸ್ತಾರೆ. ಓಕೆನಾ, ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ? ಬ್ರದರ್ಸ್ ಸಿಸ್ಟರ್ಸ್, ಹಾಂ ಲಕ್ಷ್ಮಿ ಇಷ್ಟ ಓದ್ಬೋದಾ? ಹ್ಞೂ
ಯಹೂದ್ಯರ 70 ವಾರಗಳ ಕೃಪಾಕಾಲದ ಅಂತ್ಯದವರೆಗೆ, ಅಂದರೆ ಪಂಚಶತಮ ದಿನದಿಂದ 1.5 ವರ್ಷಗಳ ಕಾಲದವರೆಗೆ ಅನ್ಯ ಜನರನ್ನು ಅಂಗೀಕರಿಸುವುದು ದೇವರ ಯೋಜನೆಯಲ್ಲಿ ಇರಲಿಲ್ಲ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಆದುದರಿಂದ ಅನ್ಯ ಜನರಿಂದ ಪರಿವರ್ತನೆ ಹೊಂದುವವರು ಯಹೂದ್ಯರೊಂದಿಗೆ ಸರಿಸಮಾನವಾಗಿ ಜೊತೆ ಬಾಧ್ಯಸ್ಥರಾಗುವರೆಂಬ ಸತ್ಯದ ಸೂಚನೆಯು ಪಂಚಶತಮ ದಿನದ ಪವಿತ್ರಾತ್ಮನ ದೀಕ್ಷಾಸ್ಥಾನದಲ್ಲಿ ಕಂಡುಬರುವುದಿಲ್ಲ. ಥ್ಯಾಂಕ್ ಯು ಬ್ರದರ್.
ಅಷ್ಟೇನಾ?
ಅಷ್ಟೇ ಬ್ರದರ್, ಇರೋದು ನೆಕ್ಸ್ಟ್ ಓದ್ಲಾ ಬ್ರದರ್.
ನೀನು ಹೋದ್ರೆ
ಅಪೊಸ್ತಲರಲ್ಲಿಯೂ ಇತರ ಯಹೂದ್ಯರಲ್ಲಿಯೂ ಆಳವಾಗಿ ತಳವೂರಿದ್ದ ಅಸೂಯೆಯು ದೃಷ್ಟಿಯಿಂದ ಪಂಚಶತಮ ದಿನದಲ್ಲಿ ತೋರಿ ಬಂದಂತಹ ಮತ್ತೊಂದು ಪ್ರಕಟಣೆಯು ಅಪೊಸ್ತಲರ ತಿಳುವಳಿಕೆಗೆ ತೋರಿಬರುವುದು ಬಹಳ ಸಮಂಜಸವಾಗಿದ್ದು, ಕೊರ್ನೇಲನ ಮೇಲೆಯೂ ಉರಿಯಂತಿದ್ದ ನಾಲಿಗೆಯೆಂದು ಬಂದು ಕುಳಿತಿತ್ತು ಎಂದು ಊಹಿಸಬೇಕಾಗಿಲ್ಲ. ಆತನು ಬಹುಶಃ ಪಂಚಶತಮ ದಿನದಂದು ಯಹೂದ್ಯ ಪರಿವರ್ತರ ಮೇಲೆ ಇಳಿದು ಬಂದ ವರಗಳಿಗೆ ಸಮಾನವಾಗಿ ಕೆಲವೊಂದು ವರಗಳನ್ನು ಮಾತ್ರವೇ ಪಡೆದನು.
ಓಕೆ, ಥ್ಯಾಂಕ್ ಯು ಸ್ಟರ್. ಸೊ ಇಲ್ಲಿ ಯಹೂದ್ಯರಿಗೆ ದೇವರು ಏನು ಮಾಡಿದ್ರು ಕೃಪೆಯನ್ನು ಕೊಟ್ಟಿದ್ರು, ಆ ಕೃಪೆಯ ಸಮಯ ಎಲ್ಲಪ್ಪ ಮುಗೀತು ಅಂತ ನೋಡ್ತೀವಿ ಅಂತಂದರೆ, ಯೇಸು ಕ್ರಿಸ್ತು ಶಿಲುಬೆ ಸತ್ತಿದ್ದು 1.5 ವರ್ಷದ ನಂತರ ಏನಾಯಿತು ಅದು ಮುಗೀತು. ಅಲ್ಲಿವರೆಗೂ ದೇವರು ಯಾವುದೇ ಕಾರಣಕ್ಕೂ ಯಹೂದ್ಯರನ್ನ ಬಿಟ್ಟು ಅನ್ಯ ಜನಗಳ ಕಡೆಗೆ ತಿರುಗಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ರೀ ಅದರ. ಇದೆಲ್ಲಪ್ಪ ನಮ್ಗೆ ಗೊತ್ತಾಗ್ತದೆ ಅಂತಂದರೆ, ದಾನಿಯಲ್ಲಿ ಬರೆದಂಥ ಪ್ರವಾದನೆಯಲ್ಲಿ ಏನಾಗಿದೆ ನಮಗೆ ಅಲ್ಲಿ ಮಾತುಗಳು ನೆರವೇರ ನಾವು ನೋಡ್ತೀವಿ. ಇಲ್ಲಿ ದಾನಿಯಲ್ಲಿ ಬರೆದಂಥ ಪ್ರವಾದನ ಗ್ರಂಥದ ನೋಡಿದ್ರೆ ಅಲ್ಲಿ 70 ವಾರಗಳ ಒಂದು ಪ್ರವಾದನೆ ಹೇಳ್ತಾರೆ. ನೋಡಿ ಓದೋಣ, ಯಾರಾದ್ರು ಓದ್ರಿ ಬೈಬಲ್ನ ದಯವಿಟ್ಟು. ದಾನಿಯಲ್ ಒಂಬತ್ತನೇ ಅಧ್ಯಾಯ ವಾಕ್ಯ 24ರಿಂದ ಓದ್ರಿ ಯಾರಾದರೂ ಸಹೋದರು ಸಹೋದರಿಗಳು. ಇಲ್ಲಿ ಹಲೋ.
ಈ ದರ್ಶನವನ್ನು ಗ್ರಹಿಸಿಕೊ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ.
ನೋಡ್ರ ಏನ್ತಾರೆ ಅಲ್ಲಿ ಅಭಿಷೇಕ ಮಾಡೋದಿಕ್ಕೂ ಅಂತ ಹೇಳ್ತಾರೆ ಅದರ, ಅಂದರೆ ಮಹಾಪರಿಶುದ್ಧವಾದದ್ದನ್ನು ಅಭಿಷೇಕ ಮಾಡೋದಕ್ಕೆ 70 ವಾರಗಳಿಂದ ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಯಹೂದ್ಯರಿಗೆ ದೇವ್ರು ಕೊಟ್ಟಂಥ ಒಂದು ಸ್ಪೆಷಲ್ ಫೇವರ್ ಏನಪ್ಪ ಅಂದರೆ, 70 ವೀಕ್ಸ್ ಎಂಬ ದೇವ್ರು ಎತ್ತಿಟ್ಬಿಟ್ಟಿದ್ರು ಯಹೂದ್ಯರಿಗೆ ಅಂತ. ಆ ಟೈಮಲ್ಲಿ ಯಹೂದ್ಯರನ್ನ ಬಿಟ್ಟರೆ ಅನ್ಯ ಜನಕ್ಕೆ ಹೋಗ್ತಾನೆ ಇರಲ್ವಂತೆ. ಆ 70 ವಾರದಲ್ಲಿ ಯಹೂದ್ಯರಿಗೆ ಏನು ಕೆಲಸಗಳಾಗಬೇಕು ಅಂತೆಲ್ಲ ಹೇಳ್ತಾರೆ. ಮುದ್ರೆ ಹಾಕೋದು ಏನ್ರಿ ಪ್ರವಾದಗಳ ದೀರ್ಘದರ್ಶನಗಳನ್ನ ಅದರ ಕಂಚುಗಳನ್ನೆಲ್ಲ ಮುದ್ರೆ ಹಾಕಿ ಯಥಾರ್ಥ ಮಾಡೋಂಥದ್ದು ಕ್ರಿಸ್ತರಿ ಮಾಡೋಕೆ ಕೆಲಸಗಳನ್ನ ಮಾಡಬೇಕು. ಆಮೇಲೆ ಪರಿಶುದ್ಧವಾದದ್ದು ಏನು ಪರಿಶುದ್ಧವಾದದ್ದು ಅದರ ಅನ್ಯ ಜನಗಳೇನ್ರಿ ಅಶುದ್ಧವಾದದ್ದು, ಪರಿಶುದ್ಧವಾಗಿರೋಂಥ ಸಭೇನ ಪರಿಶುದ್ಧ ಆತ್ಮದಿಂದ ಅಭಿಷೇಕ ಮಾಡೋದು ಕೂಡ ಏನಾಗಿತ್ತಂತೆ. ಇದು 70 ವಾರದಲ್ಲಿ ಮುಗಿತು. ಅದಕ್ಕೆ ಯಹೂದಿಯರಿಗೆ 70 ವಾರ ಒಳಗಡೆನೇ ಮಾಡಿದ್ದು ಪೆಂಟಿಕಾಸ್ಟ್ ದಿನ ಪವಿತ್ರಾತ್ಮ ಕೊಟ್ಟಿದ್ದು. ಸರಿ, ಈ ಕಾಲ ಎಲ್ಲಿಂದ ಆರಂಭ ಆಗಬೇಕು, ಎಲ್ಲಿಗೆ ಅಂತ್ಯ ಆಗಬೇಕು, ಹಂಗೆ ಓದಿ ಬಂದ್ರೆ ಮುಂದಕ್ಕೆ ಕಂಟಿನ್ಯೂ. ಹಾಂ
ಇದನ್ನು ತಿಳಿದು ಮಂದಟ್ಟು ಮಾಡಿಕೊ. ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವುದಂದಿನಿಂದ ಅಭಿಷಿಕ್ತನಾದ ಪ್ರಭು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು.
ನೋಡ್ರ ಸರ್ ಹೇಳ್ತಾರೆ ಇಲ್ಲಿ, ನೋಡಪ್ಪ ನೀನು ಮಂದಟ್ಟು ಮಾಡಿಕೋ, ಏನ್ರಿ ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಹಿಂದೆ ಕಟ್ಟಲ್ಪಡ್ತಲ್ಲ, ಅಲ್ಲಿಂದ ಹಿಡಿದು ಪ್ರಭುವಾಗಿರೋಂಥ ಮೆಸ್ಸಿಯಾ ಬರುವ ತನಕ ಎಷ್ಟು ವಾರಗಳಾಗಬೇಕು ಅಂತಂದರೆ
7
62
ವಾರಗಳು ಕಳೀಬೇಕು.
62 ಮತ್ತು ಇನ್ನೊಂದು 7 ವಾರ ಬರ್ತಾರೆ, ಎರಡು ಸೇರಿಸ್ಬೇಕು. ಸೊ ಅವಾಗ ಏನಂತ 69 ವಾರಗಳು ಆಗಬೇಕು ಅಂತ ಹೇಳ್ತಾರೆ. 69 ವಾರಗಳಾಗಿದ ಮೇಲೆ ಮಸಿಯನಾಗಬೇಕಂತ, ಅಲ್ಲಿ ಬರಬೇಕಂತೆ, ಇಲ್ಲಿ ಯಹೂದ್ಯರ ನಡುವೆ. ಅದರ ಅವ್ರು ಬಂದ್ಬಿಟ್ಟು ಏನು ಮಾಡಬೇಕು, 26ನೇ ವಾಕ್ಯ ಬರ್ತಾರೆ ಇವಾಗ ಓದಿ.
62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು.
ನೋಡ್ರಾ ಯಾವ
ಅವನಿಗೆ
62 ವಾರಗಳು, 62 ಪ್ಲಸ್ 7 ವಾರಗಳಾಯ್ತಲ್ಲ, 69 ವಾರಗಳಾದ ಮೇಲೆ ಮಸೀಹನು ಏನಾಗಬೇಕಂತೆ,
ಛೇದಿಸಲ್ಪ
ಛೇದಿಸಲ್ಪಡಬೇಕು. ಯಾವಾಗ, 69ನೇ ವಾರದಲ್ಲೇ ಬಂದು 69ನೇ ವಾರದಲ್ಲಿ ಸಾಯೋದಕ್ಕೆ ಸಾಧ್ಯನಾ? ಇಲ್ಲ. ಮತ್ತೆ ಯಾವಾಗ ಅಂದರೆ 27ನೇ ವಾಕ್ಯ ಓದಿ ಕೊಟ್ಟಿದ್ದಲ್ಲಿ 27 ಬಿಡ್ತಾರೆ. ಹಾಂ
ಆ ಪ್ರಭುವು 1 ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು.
ನೋಡ್ರ ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವಂತೆ. ಅಂದರೆ ಯೇಸು ಕ್ರಿಸ್ತು 69ನೇ ವಾರದಲ್ಲಿ ಬಂದು ಅರ್ಧ ವಾರ ಯಹೂದಿ ಜೊತೆ ಏನು ಮಾಡ್ತಂತೆ, ಅಲ್ಲಿ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸ್ತಂತೆ. ಯಾವ ರೀತಿ ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡೋದ್ರ ಮುಖಾಂತರ 3.5 ವರ್ಷ, ಅರ್ಧ ವಾರ ಅಂದ್ರೇನೆ 3.5 ದಿನ, ಪ್ರವಾದಿಗೆ ಒಂದು ದಿನ ಅಂದರೆ ಎಷ್ಟು ವರ್ಷ?
1 ವರ್ಷ.
ವೆರಿ ಗುಡ್, 1 ವರ್ಷ. ಸೊ ಅವಾಗ 3.5 ದಿನ ಅಂತಂದರೆ 3.5 ವರ್ಷ. ಅದರ ನನಗೆ ಏನಪ್ಪ ಅರ್ಥ ಅಂತಂದರೆ, ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸ್ವರ್ಗಳೇ, ಯೇಸು ಕ್ರಿಸ್ತನ ಬ್ಯಾಪ್ಟಿಸಮ್ ತೊಗೊಂಡಾಗಿಂದ 3.5 ವರ್ಷ ಮಿನಿಸ್ಟ್ರಿ ಮಾಡಿದ್ರು. ಈ ವಾಕ್ಯ ಬಿಟ್ಟು ಬೇರೆ ಬೈಬಲ್ನಲ್ಲಿ ಯಾವ ವಾಕ್ಯನೂ ಇಲ್ಲ, ಯೇಸು ಕ್ರಿಸ್ತು 3.5 ಇಯರ್ಸ್ ಮಿನಿಸ್ಟ್ರಿ ಮಾಡಿದ್ರು ಅಂತ. ಸೊ 3.5 ಇಯರ್ಸ್ ಕ್ರಿಸ್ತನ ಏನು ಮಾಡ್ತಾರೆ, ಸೇವೆ ಮಾಡ್ತಾರೆ. ಅರ್ಧ ವಾರದಲ್ಲಿ ಯಜ್ಞ ನೈವೇದ್ಯಗಳನ್ನ ಏನು ಮಾಡ್ತಾರೆ, ಅವ್ರು ನಿಲ್ಲಿಸ್ಬಿಡ್ತಾರೆ. ಹೆಂಗೆ ಅಂದರೆ ತನ್ನಂತಾನೇ ದೇವರಿಗೆ ಏನ್ರಿ ಒಂದು ಬಲಿಯಾಗಿ ಅರ್ಪಿಸಿದ ಮೇಲೆ, ದೇವರ ನೀತಿನೆಲ್ಲ ತೃಪ್ತಿಪಡಿಸಿದ ಮೇಲೆ ಇನ್ನು ಯಾವ ಬಲಿಯ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ, ಯಜ್ಞ ನೈವೇದ್ಯಗಳನ್ನ ನಿಲ್ಲಿಸಿಬಿಟ್ರು ಅಲ್ವರ. ಆಮೇಲೆ ಬಹುಜನಗಳ ಹತ್ರ ಏನು ಮಾಡ್ತಾರೆ, ದೇವರು ಒಡಂಬಡಿಕೆ ಮಾಡ್ಕೊತಾರಂತ. ಹಂಗಾರೆ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಯಾವಾಗ ಶಿವನ ಸತ್ತರೋ, ಅನೇಕ ಜನಗಳ ಶಿಷ್ಯನ ಹತ್ರ ಮಾಡೋ ಒಡಂಬಡಿಕೆನ ಮಾಡ್ಕೊಂಡ್ರು. ಏನು ಒಡಂಬಡಿಕೆ, ಯಾರು ಬಲಿಯ ಮುಖಾಂತರ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ನಾವು ಒಟ್ಟಿಗೆ ಸೇರಿಸಿ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಒಡಂಬಡಿಕೆ ಕಾನ್ಸಿಕ್ರೇಷನ್ ಮಾಡಿ ಬಹುಜನ ಮಾಡ್ಕೊಂಡ್ರು. ಇದು ಸ್ಪೆಷಲ್ ಫೇವರ್ ಯಾರಿಗಪ್ಪ ಆಯ್ತು ಅಂದರೆ ಯಹೂದಿರಿ. ಈ ಟೈಮ್ ಮುಗಿಯ ತನಕ ಕ್ರಿಸ್ತನು ಇದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಅನ್ಯ ಜನ ಕಡೆ ಹೋಗಕ್ಕೆ ಸಾಧ್ಯನೇ ಆಗ್ತದೆ. ಸೊ 3.5 ವರ್ಷ ಇದು ಮಾಡಿದ್ರು, ಅದರ 69 ಅರ್ಧ ವಾರದಲ್ಲಿ ಅವರು ಮರಣ ಹೊಂದಿದ್ರು. ಅರೆ 70 ವಾರ ಆಗೋದಕ್ಕೆ ಇನ್ನೊಂದು ಅರ್ಧ ವಾರ ಇತ್ತಲ್ಲ, ಆ ಅರ್ಧ ವಾರದಲ್ಲಿ ಶಿಷ್ಯನ್ರುಗಳ ಮುಖಾಂತರ ಅಂದರೆ ಅಪೋಸ್ಟಲ್ಸ್ಗಳ ಮುಖಾಂತರ ಬರೀ ಯಹೂದ್ಯರಿಗೆ ಮಾತ್ರ ಸುವಾರ್ತೆ ಸಾರಿ ಇನ್ನು ಅನೇಕ ಜನ ಯಹೂದ್ಯರುಗಳೇ ಮಾಡಿದ್ರು ಶಿಷ್ಯನಾಗಿ ಸೇರಿಸ್ಕೊಂಡ್ರು. ಅದಕ್ಕೆ 3,000 ಜನ್ಮ ಅಲ್ಲಿ ಏನಾಗಿದ್ದು ಬ್ಯಾಪ್ಟಿಸಮ್ ತೊಗೊಂಡಿದ್ದು, 5,000 ಜನ ಬ್ಯಾಪ್ಟಿಸಮ್ ತೊಗೊಂಡಿದ್ದು, ಇದೆಲ್ಲ ಯಾವಾಗ ಅಂತಂದರೆ ಆ 70 ವಾರದ ಒಳಗಡೆನೆ. ಆ 70 ವಾರ ತೀರಿದ ಮೇಲೆ ನಮಗೆ ಇವಾಗ ಅಫ್ಕೋರ್ಸು ಬೈ ಡಿಫಾಲ್ಟಾಗಿ ಏನಾಗಬೇಕು ಅಂದರೆ ಸುವಾರ್ತೆ ನಮಗೆ ಹೊರಗಡೆ ಇವಾಗ ಹೋಗಬೇಕು ಅಲ್ವರ. ಇವಾಗ ಹೊರಗಡೆ ಹೋಗ್ಬೇಕಾದ್ರೆ ಸುವಾರ್ತೆಗೆ ಹೆಂಗೆ ಅಲ್ವರ, ಹೆಂಗೆ ಹೆಂಗು ಯಾರು ಹೋಗ್ತಾರೆ, ಯಾರು ತೊಗೊಂಡೋಗ್ತಾರೆ, ಯಹೂದಿರೇ ತೊಗೊಳ್ಬೇಕು, ಶಿಷ್ಯನ್ಗಳು ತೊಗೊಳ್ಬೇಕು. ಅದರ ಇವಾಗ ಅವ್ರಿಗೆ ಒಂದು ಸೂಚನೆ ಬೇಕಲ್ವಾ, ಅದನ್ನು ಹೋಗ್ಬಿಟ್ಟು ನೀವು ಯಹೂದಿರ್ಗೋಗಿ ಸುವಾರ್ತೆ ಸಾರ್ಬಿಡು ಅಂತಂದ್ರೆ ಆಯ್ತದಾ? ಅದಕ್ಕೆ ನೋಡ್ಬೇಕಾರೆ ಅದಕ್ಕೆ ಏನು ಮಾಡಿದ್ರು, ದೇವರು ಪೇತ್ರನಿಗೆ ಒಂದು ದರ್ಶನ ಕೊಡ್ತಾರೆ. ಏನು ದರ್ಶನ ಕೊಡ್ತಾರೆ ನೋಡಿ, ಓದನ ಅಪೋಸ್ತಲ ಕೃತ್ಯಗಳು 10ನೇ ಅಧ್ಯಾಯ, 10ನೇ ಅಧ್ಯಾಯ ನೋಡ್ಬೇಕಾರೆ 11ರಿಂದ 13ನೇ ವಾಕ್ಯ ಓದ್ಕೊಂಡು ನಿಂತೀನಿ. 11ರಿಂದ 16ವರೆಗೂ ಓದ್ರಿ. ಹಾಂ.
ಅವನು ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು, 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತುವು ಭೂಮಿ ಮೇಲೆ ಇಳಿಯುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು ಇದ್ದವು.
ನೋಡ್ರ ಒಂದು
ಆಗ
ಜೋಳಿಗೆ ನೋಡ್ತಾರೆ, ಆ ಜೋಳಿಗೆಯಲ್ಲಿ ಆಕಾಶದಂತೆ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಇತ್ತಂತೆ. ಒಂದು ಚಾಪೆ ಚಾಪೆಗಳು ಎಂತ ಇವೆಲ್ಲ ಇತ್ತಂತೆ ಅಲ್ವರ. ಅವಾಗ ನೋಡ್ಬಿಟ್ಟು ಹಾಂ
ಆಗ ಪೇತ್ರನೆ ಎದ್ದು ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು.
ನೋಡ್ರ ಏನ್ ಹೇಳ್ತಾರೆ, ಎದ್ದು ಕುಯ್ದು
ಕೊಯ್ದು
ತಿನ್ನು ಅಂತಂದ್ಬಿಟ್ಟು ಅವ್ನು ವಾಣಿ ಕೇಳಿಸ್ತಂತೆ. ಅದರ ಯೋಚನೆ ಮಾಡಿರ್ತೀನಿ, ಫಸ್ಟ್ ಆಫ್ ಆಲ್ ಯಹೂದ್ಯರು ಪ್ರಾಣಿನ ಏನು ಮಾಡಂಗಿಲ್ಲ, ರಕ್ತ ಸಮೇತ ತಿನ್ನಂಗಿಲ್ಲ, ಅದು
ತಿನ್ನಂಗಿಲ್ಲ.
ಎಸ್ಪೆಷಲಿ ಅಶುದ್ಧವಾಗಿರೋದಂತೂ ಮುಟ್ಟಂಗೇ ಇಲ್ಲ. ಅದರ ಹಂಗಿರ್ಬೇಕ್ರೆ ಪೇತ್ರ ಏನು ದಾನ ಪ್ರವೇಶನ ಆಗಿರ್ಬೇಕಾರೆ ಅವನೊಂದು ದರ್ಶನ ನೋಡ್ತಾನೆ, ಎಲ್ಲ ಪ್ರಾಣಿಗಳು ಏನು ಮಾಡಿದ ನೀನು ಕಡಿದ್ಬಿಟ್ಟು ತಿನ್ನು ಅಂತ
ಇನ್ನು
ಅಂದ್ಬಿಟ್ಟು. ಅಲ್ಲ ರಾಮನೋಡಿ ನೆಕ್ಸ್ಟ್ ಏನಾಯ್ತಂತೆ? ಹಾಂ
ಅದಕ್ಕೆ ಪೇತ್ರನು,
ಹ್ಞೂ
ಬೇಡವೇ ಬೇಡ ಸ್ವಾಮಿ, ನಾನು ಎಂದೂ ಹೊಲೆ ಪದಾರ್ಥವನ್ನಾಗಲಿ ಅಶುದ್ಧ ಪದಾರ್ಥವನ್ನಾಗಲಿ ತಿಂದವನಲ್ಲ ಅಂದನು.
ನೋಡ್ರ, ನಾನು ಯಾವತ್ತು ಅಶುದ್ಧವಾಗಿರೋದು ತಿಂದವನ್ನೆಲ್ಲ, ಹಂಗಾರೆ ಜೋಳಿಗೆ ಇದ್ದಿದ್ದೆಲ್ಲ ಏನಂತೆ, ಎಲ್ಲ ಅಶುದ್ಧವಾಗಿರೋ ಪ್ರಾಣಿಗಳೇ. ಅಲ್ರ ಇಲ್ಲ ಸ್ವಾಮಿ ನಾನು ತಿನ್ನಕ್ಕಾಗಲ್ಲ, ನಾನು ಯಾವತ್ತು ಏನು ಮಾಡಕ್ ಹೋಗಿಲ್ಲ, ಅನ್ನ ತಿನ್ನಕ್ ಹೋಗಿಲ್ಲ ಅಂತ ಹೇಳ್ತಾರೆ. ಅವಾಗ ದೇವ್ರು ಏನು ಉತ್ತರ ಕೊಡ್ತಾರೆ ನೋಡಿದ್ದೀನಿ. ಹಾಂ
ದೇವರು
ಹ್ಮ್
ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬೇಡವೆಂದು ತಿರುಗಿ ಎರಡನೇ ಸಾರಿ ಅವನಿಗೆ ವಾಣಿ ಕೇಳಿಸಿತು.
ನೋಡ್ರ, ಅವಾಗ ದೇವ್ರು ಏನು ಹೇಳ್ತಾರೆ ನೋಡಪ್ಪ, ನಾನು ಶುದ್ಧ ಮಾಡಿದ್ದ ನೀನು ಹೆಂಗೆ ಅಶುದ್ಧ ಅಂತ ಹೇಳ್ತೀಯಾ ಅಂತ ಹೇಳ್ತಾರೆ. ಹಾಗಾದ್ರೆ ದೇವರು ಈ ದರ್ಶನ ಮುಖಾಂತರ ಪೇತ್ರನಿಗೆ ಏನಪ್ಪ ಒಂದು ಸೂಚನೆ ಕೊಟ್ಟರು ಅಂದರೆ, ಅಶುದ್ಧವಾಗಿರೋಂಥ ಅನ್ಯ ಜನಾಂಗದವ್ರನ್ನ ದೇವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು ಸತ್ಯಕ್ಕೆ ಅಂಗೀಕಾರ ಮಾಡ್ತಾವ್ರೆ. ಅದರಿಂದ ನೀನು ದೇವರು ಶುದ್ಧ ಮಾಡಿದ ನೀನು ಹೆಂಗೆ ಅಶುದ್ಧ ಅಂತ ಹೇಳ್ತೀಯಾ ಅಂತ ಏನು ಮಾಡ್ತಾರೆ, ಹೋಗಿ ತಿನ್ನು ಅಂದ್ರೆ ಏನರ್ಥ, ನೀನು ಅವ್ರನ್ನ ಅಂಗೀಕರಿಸು, ಏನು ಮಾಡು ಅಶುದ್ಧವಾಗಿರೋಂಥ ಅನ್ಯ ಜನಾಂಗದವ್ರನ್ನ ನೀನು ದೇವ್ರ ಮಕ್ಕಳಾಗಿ ಏನು ಮಾಡು ನೀನು ಅಂಗೀಕರಿಸು, ಅವ್ರನ್ನ ಜೊತೆಗೆ ಸೇರಿಸ್ಕೋ, ಅವ್ರನ್ನ ಜೀರ್ಣ ಮಾಡ್ಕೋ ಅಲ್ವರ, ಅವ್ರ ಜೊತೆಗೆ ನೀವು ಇರು ಅಂತ ಉಂಟು ಅಲ್ವರ. ನೋಡಿ ಅದಕ್ಕೆ ನೆಕ್ಸ್ಟ್ ಏನು ಹೇಳ್ತಾರೆ ಆಮೇಲೆ ನೆಕ್ಸ್ಟ್. ಹಾಂ
ಪೇತ್ರನು ತನಗಾದ ದರ್ಶನವು ಏನಾಗಿರಬಹುದೆಂದು ತನ್ನಲ್ಲಿ ಕಳವಳ ಪಡುತ್ತಿರುವಾಗಲೇ
ಹ್ಞೂ
ಕೊರ್ನೇಲನು ಕಳುಹಿಸಿದ್ದ ಆ ಮನುಷ್ಯರು ಸೀಮೋನನ ಮನೆ ಯಾವುದು ಎಂದು ಕೇಳಿಕೊಂಡು ಬಂದು
ಹ್ಞೂ
ಆ ಮನೆಯ ಬಾಗಿಲಲ್ಲಿ ನಿಂತು
ಹ್ಞೂ
ಪೇತ್ರನೆನಿಸಿಕೊಳ್ಳುವ ಸೀಮೋನನು ಇಲ್ಲಿ ಇಳುಕೊಂಡಿದ್ದಾನೋ ಎಂದು ಕೂಗಿ ಕೇಳಿದರು.
ನೋಡ್ರ
ಪೇತ್ರನು
ಕರೆಕ್ಟಾಗೆ ಸಾಕ್ಬಿಡಿ. ಅದಕ್ಕೆ ನೋಡ್ಬೇಕಾರೆ ಇದೇನಪ್ಪ ಇದು ದರ್ಶನ ಅಂತ ಥಿಂಕ್ ಮಾಡ್ತಾ ಇರ್ಬೇಕಾರೆ ಆಲ್ರೆಡಿ ಒಬ್ರು ಏನಾಗಾರ ಗೇಟ್ ಹತ್ರ ಬಂದು ನಿಂತವ್ರು, ಯಾರು ಕೊರ್ನೇಲಿಯಸ್ ಮನೆಯಿಂದ ಸೇವಕರು, ಇದು ಪೇತ್ರನ ಮನೆ ಇದೇನಾ ಅಂತಂದ್ಬಿಟ್ಟು ಕರೆಕ್ಟಾಗಿ ಏನು ಮಾಡ್ತಾರೆ, ಪೇತ್ರ ಎಂಕ್ವೈರಿ ಮಾಡ್ತಾ ಇರ್ಬೇಕಾರೆ, ಓ ಇದು ದೇವರ ಪವಿತ್ರ ಆತ್ಮನ ಗೈಡೆನ್ಸ್ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಹೋಗಿ ಏನೇ ಕೊರ್ನೇಲಿಯಸ್ ಮನೆಗೆ ಏನು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಕೊರ್ನೇಲಿಯಸ್ ಮನೆಗೆ ಹೋದವಾಗ ಅಲ್ಲಿ ಏನಾಯ್ತಪ್ಪ ಅಂತಂದರೆ, ಸೇಮು ಏನ್ರಿ ಇವ್ರ ಮೇಲೆ ಬಂತಲ್ಲ ಪವಿತ್ರಾತ್ಮ, ಯಾರೋ ಯಹೂದಿಯರ ಮೇಲೆ ಪವಿತ್ರಾತ್ಮ, ಅದೇ ಥರ ಇವ್ರ ಮೇಲೆ ಏನಿರುತ್ತೆ ಪವಿತ್ರಾತ್ಮ ಬಂತು ಅಂತ ಹೇಳಿ. ಪವಿತ್ರಾತ್ಮ ಬಂದಾಗ ಏನಾಯ್ತು ನೋಡಿ, ಹೋದ ನಿಮಿಷ ಇರ್ತೀನಿ, ಒಂದು ನಿಮಿಷ. ಫಾರ್ಟಿ 4 ಮತ್ತು 45 ಬರ್ತಾರೆ. ಹಾಂ ಅದೇ ಅಪೋಸ್ತಲ ಕೃತ್ಯಗಳು, ಹಾಂ ಕರೆಕ್ಟ್, 10ನೇ ಅಧ್ಯಾಯನೇ. ಹಾಂ ಓದಿ ಕಂಟಿನ್ಯೂ, ಸಾರಿ ಓದಿ.
ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ
ಹ್ಞೂ
ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು.
ನೋಡ್ರ ಏನ್ರಿ ಪೇತ್ರ ಹಿಂಗೆ ಮಾತಾಡ್ತಾ ಇರ್ಬೇಕಾರೇ ಪವಿತ್ರಾತ್ಮ ವರ ಅವ್ರ ಮೇಲೆ ಮಾಡ್ದಂತೆ ಇಳೀತು ಅಂತ ಹೇಳ್ತಾರೆ. ಹೆಂಗೆ ಇಳೀತು, ಪೆಂಟಿಕಾಸ್ಟಲ್ಲಿ ಏನು
ಅವರು
ನೋಡಿದ್ರೆ, ಒಂದು ನಿಮಿಷ, ಪೆಂಟಿಕಾಸ್ಟಲ್ಲಿ ಏನಪ್ಪ ನೋಡಿದ್ರಿ ಅಂತಂದರೆ, ಅಲ್ಲಿ ಉರಿಯುವಂಥ ನಾಲ್ಗೆಗಳ ಥರ ವಿಂಗಡಿಸ್ಕೊಳ್ಳೋಂಥ ಒಂದು ಅಗ್ನಿಮಯವಂಥ ನಾಲ್ಗೆ ಥರ ಕಾಣಿಸ್ಕೊಂತು ಅಂತ ಹೇಳ್ತಾರೆ. ಆ ಥರ ಅದು ಕಾಣಿಸ್ಕೊಂಡಿಲ್ಲ, ಆ ಥರ ಏನಾಯ್ತು ಕಾಣಿಸ್ಕೊಂತು, ಯಾವ ರೀತಿ ನಾವು ಕಳೆದ ವಾರ ನೋಡಲ್ಲ ಪಾರವಾಳದ ರೀತಿಯಲ್ಲಿ ಏನೋ ಒಂಥರ ಸಾಫ್ಟಾಗಿ ಡಿಸೆಂಡ್ ಆಗೋ ಥರ ಏನಾಗಿದೆ ಅವ್ರಿಗೆ, ಅಲ್ಲಿ ಏನೋ ಒಂದು ವಿಸಿಬಲ್ ರೆಪ್ರೆಸೆಂಟೇಷನ್ ಮಾಡಲು ಕೊಟ್ಟವ್ರೆ ಅಲ್ವರ. ಇಲ್ಲಿ ಏನಾಯ್ತಂತೆ, ಪವಿತ್ರಾತ್ಮ ಬಂತಂತೆ ಅದರ. ಇಲ್ಲಿ ಬರಬೇಕಾದ್ರೆ ಪವಿತ್ರಾತ್ಮ ಯಾರಿಗೋ ಕಣ್ಣು ಕಾಣಿಸೋ ರೀತಿಯಲ್ಲಿ ಬಂದಿದೆಯಾ ಅಂದರೆ, ಇಲ್ಲ ರೀ ಏನು ವಿಸಿಬಲ್ ಸೈನ್ ಇಲ್ಲ. ಇಲ್ಲಿ ನೋಡಿ ಮುಂದಕ್ಕೆ ಓದಿ ಬಂದಾರೆ, ಅಲ್ಲೇ ಹೇಳ್ತಾರೆ, ಕಂಟಿನ್ಯೂ ಮಾಡಿ ಬಂದಾರೆ. ಹಾಂ
ಅವರು ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು.
ನೋಡ್ರ ಏನ್ರಿ
ನಡ
ಅಲ್ಲಿ ಅಲ್ಲಿ ಏನಂತ ಸೈನ್ ಕಂಡಿದ್ದ, ಅಲ್ಲಿ ಅನ್ಯ ಜನರ ಪವಿತ್ರಾತ್ಮ ಬಂದಾಗ ಅವ್ರು ಏನು ಮಾಡಿದ್ರಂತೆ, ಸೂಚನೆ ಏನು ಏನು ಮಾತಾಡಿದ್ರು ಅನ್ಯ ಜನಗದವ್ರು ಏನು ಮಾತಾಡಿದ್ರು, ವಾಕ್ಯ ಗಮನಿಸಿಲ್ವ ಯಾರು, ಇನ್ನೊಂದ್ಸತಿ ವಾಕ್ಯ ಓದಿ, 46ನೇ ವಾಕ್ಯ ಓದಿ. ಹಾಂ
ಅವರು
ಹಾಂ
ನಾನಾ ಭಾಷೆಗಳನ್ನಾಡುತ್ತಾ
ಹಾಂ
ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ
ನೋಡ್ರ
ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು.
ಏನ್ ಮಾತಾಡಿದ್ರಂತೆ ಅನ್ಯ ಜನಗಳವರು,
ನಾನಾ ಭಾಷೆಗಳು
ನಾನಾ
ತುಂಬಾ
ಭಾಷೆಗಳು. ನೋಡ್ರ ಇಲ್ಲಿ ಕ್ಲೀನಾಗಿ ಕೊಟ್ಟೈತೆ ನೋಡಿರ್ತೀನಿ, ಅನ್ಯ ಭಾಷೆ ಅಂತ ಕೊಡಲ್ಲ, ನಾನಾ ಭಾಷೆ. ಹೆಂಗೆ ಪೆಂಟಿಕಾಸ್ಟಲ್ಲಿ ಪವಿತ್ರಾತ್ಮ ಬರ್ಬೇಕಾದ್ರೆ ಬೇರೆ ಬೇರೆ ಭಾಷೆಗಳ ಅಪೋಸ್ತಲ್ಸ್ ಮಾತಾಡೋರು, ಅದೇ ಥರ ಇಲ್ಲಿ ಯಾರು ಅಪೋಸ್ತಲ್ಸ್ ಮಾತಾಡಿಲ್ಲ, ಯಾರು ಮಾತಾಡಿದ್ರಂತೆ, ಅನ್ಯ ಜನಾಂಗದವ್ರು
ಅನ್ಯ
ಮಾತಾಡ್ತಾವ್ರೆ.
ಜನಗಳು
ಈ ಭಾಷೆನ ಕಂಡಿಡಿದಿದ್ದು ಯಾರು, ಅಪೋಸ್ತಲ್ ಪೇತ್ರ ಜೊತೆಗೆ ಬಂದ್ರಲ್ಲ ಇವರೆಲ್ಲ ಏನು ಮಾಡವ್ರೆ, ಓ ಇವ್ರು ಏನಪ್ಪಾ ಇವರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರಲ್ಲ ಅಂತಂದ್ಬಿಟ್ಟು, ಅರ್ಥಭರಿತವಾಗಿದೆ ಭಾಷೆ ಅಂತಂದ್ಬಿಟ್ಟು ಇವ್ರು ಏನು ಮಾಡೋರು ಇವಾಗ ಕಂಡಿಡ್ಕೊಳೋದೆ. ಸೊ ಇಲ್ಲಿ ಸೇಮ್ ಟೈಪ್ ಆಫ್ ಏನ್ರಿ ವಿಟ್ನೆಸ್ ಅದರ ಏನು ವಿಟ್ನೆಸ್ಸು, ಪವಿತ್ರ ಆತ್ಮ ಯಾವ ಥರ ಯಹೂದ್ಯರ ಮೇಲೆ ಬಂತೋ ಅದ್ರ ಮುಖಾಂತರ ದೇವರು ಯಹೂದ್ಯನ ಯಾವ ರೀತಿ ಅಂಗೀಕಾರ ಮಾಡೋರೋ, ಇದನ್ನ ಹೆಂಗೆ ಜನಗಳಿಗೆಲ್ಲ ಉಚ್ಚಾರ ಪಡಿಸಿದ್ರು, ಇದೇ ರೀತಿ ಅನ್ಯ ಜನಗಳ ಮೇಲೆ ಪವಿತ್ರ ಆತ್ಮ ಬರಬೇಕಾದ್ರೆ ಅವರು ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಅಲ್ಲಿರೋಂಥವ್ರಿಗೆಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗ್ಬಿಡ್ತು ಏನಪ್ಪ ಅಂತಂದರೆ, ಓಹೋ ಹಾಗಾದ್ರೆ ದೇವರು ಪಕ್ಷಪಾತಿ ಅಲ್ಲ, ಅನ್ಯ ಜನಗಳನ್ನು ಕೂಡ ದೇವರೇ ಮಾಡೋರೆ, ತನ್ನ ಮಕ್ಕಳಿಗೆ ಅಕ್ಸೆಪ್ಟ್ ಮಾಡೋರೆ ಅಂತ. ಅಂದರೆ ಇದು ಈ ಒಂದು ಡೆಮಾನ್ಸ್ಟ್ರೇಷನ್ ದೇವರು ಇದು ಎಲ್ಲರ ಮುಂದೆ ಕೊಟ್ಟರಿ, ಪ್ರತ್ಯೇಕವಾಗಿ ಇಂಡಿವಿಜುವಲಾಗಿ ಯಾರಿಗೂ ಗೊತ್ತಾಗದೆ ತಿಳಿ ಮಾಡೋಕ್ಕೆಲ್ಲ ಕೊಡಕ್ಕೆ ಹೋಗಿಲ್ಲ. ಯಾಕಪ್ಪ ಅಂತಂದರೆ, ಇವಾಗ ನೋಡ್ರಿ ನಾನು ಹೇಳಿದ್ನಲ್ಲ, ನಮಗೆ ತೊಗೊಂಡ್ಬೇಕು, ನಮ್ಗೆ ಯಾವುದೇ ರೀತಿಯ ಒಂದು ಎಕ್ಸ್ಪ್ರೆಷನ್ಸ್ ಏನಾಗಲ್ಲ, ಬರೋದಿಲ್ಲ. ಇಟ್ ಈಸ್ ಅ ಸೈಲೆಂಟ್ ಏನೇ ಹಾಂ ವರ್ಕ್ ಅಲ್ವರ ನಮ್ಮಗಳು ಆಗ್ತಾರಂತದ್ದು, ನಮಗೇನು ಯಾರಿಗೂ ಏನು ಗೊತ್ತಾಗಲ್ಲ. ಯಾಕೆ ಆ ಕಾಲದಲ್ಲಿ ಹಿಂಗೆ ಮಾಡಲಿಲ್ಲ ಅಂತಂದರೆ, ಬೇರೆಯವ್ರ ದೃಷ್ಟಿಯಲ್ಲಿ ಒಂದು ಡೌಟ್ ಇರಬಾರ್ದು, ಅವ್ರಿಗೂ ಕ್ಲಿಯರ್ ಆಗಿರಬೇಕು, ದೇವ್ರು ಏನು ಮಾಡೋದು ಇವ್ರನ್ನು ಕೂಡ ಅಕ್ಸೆಪ್ಟ್ ಮಾಡೋರೆ ಅಂತಂದ್ಬಿಟ್ಟು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲರ ಮುಂದೆ ಒಂದು ಔಟ್ವರ್ಡ್ ಮ್ಯಾನಿಫೆಸ್ಟೇಷನ್ಸ್ ಕೊಡ್ತಾರೆ. ಇದು ಯಾವಾಗ ಇರಲಿಲ್ಲ ರೀ, ನೋಡಿ ಇದಾಗಿದ್ದ ನಂತರ ದೇವರು ಎಷ್ಟೋ ಜನ ಅನ್ಯ ಜನ ಏನು ಮಾಡ್ರೆ ಆ ಬ್ಯಾಪ್ಟಿಸಮ್ ಕೊಟ್ಟಾರೆ, ಏನಾಕೋಗೆ ಆ ರಥದಲ್ಲಿ ಹೋಗ್ತಾ ಇರ್ತಾರೆ ಗೊತ್ತಾ, ಫಿಲಿಪಿನ್ ಜೊತೆಗೆ ಏನಾಕೋ ಓದಿದ್ರಿಲ್ಲ, ಅವಾಗ ಏನು ಮಾಡ್ತಾರೆ ರಥದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಕೋ ಪುಸ್ತಕ ಸರಿ ಏನು ಫಿಲಿಪಿರು ಏನಾಕೋ ಒಂದು ಪುಸ್ತಕ ಓದ್ತಾ ಇರ್ತಾನೆ, ಯಾವುದಪ್ಪ ಅಂದರೆ ಏಷಾಯನ ಬರೆದಂಥ ಗ್ರಂಥದಲ್ಲಿ 53ನೇ ಅಧ್ಯಾಯ ಕ್ರಿಸ್ತನ ಬಗ್ಗೆ ಓದ್ತಾ ಇರ್ತಾರೆ, ಫಿಲಿಪಿನ ಪಕ್ಕದಲ್ಲೇ ಇರ್ತಾರೆ. ಇವ್ರು ಓದೋದು ನೋಡ್ಬಿಟ್ಟು ಫಿಲಿಪ್ ಕೇಳ್ತಾರೆ, ಏನಪ್ಪ ಏನು ಏನು ಓದ್ತಾ ಇದೆಯಾ, ಏನೋ ಓದ್ತಾ ಇದ್ದೀನಿ ಸರ್, ಅರ್ಥ ಆಯ್ತಾ ನಿಂಗೆ ಓದಿದ್ದು ಅಂತ ಕೇಳ್ತಾರೆ. ಯೋ ನಂಗೆ ಅರ್ಥನೇ ಆಗ್ತಿಲ್ಲ, ಬಾ ನಿಂಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅವಾಗ ಕ್ರಿಸ್ತನ ಬಗ್ಗೆ ಏನು ಮಾಡ್ತಾರೆ ಎಲ್ಲ ವಿವರಣೆ ಕೊಡ್ತಾರೆ. ಇನ್ನೇನು ಹಾಂ ಟೈಮ್ ಬಂತು ಅದರ, ಅವಾಗ ನೀನು ಎದ್ದು ದೀಕ್ಷಿಸ್ ರಕ್ಷಣೆ ಒಂದು ಅಂದ ತಕ್ಷಣ ಏನು ಮಾಡ್ತಾರೆ, ಸರಿ ನಾನು ಇಮ್ಮಿಟಾಗಿ ತೊಗೊಂತೀನಿ ಅಂತ ಹೇಳ್ತಾರೆ. ಇಮ್ಮಿಟ ರಥ ನಿಲ್ಲಿಸ್ಬಿಟ್ಟು ಅಲ್ಲೇ ನೀರು ಇರ್ತಾರೆ, ಇಮ್ಮಿಟಾಗಿ ಏನು ಮಾಡ್ತಾರೆ ಬ್ಯಾಪ್ಟಿಸಮ್ ತೊಗೊಂತಾರೆ. ಅವಾಗ ಅನ್ಯ ಭಾಷೆ ಬಂತಾ, ಐ ಮೀನ್ ಬೇರೆ ಭಾಷೆಗಳು ಬಂತಾ, ಇಲ್ಲ. ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್ ಇರಲಿಲ್ಲ, ಜಸ್ಟ್ ಈ 3 ಇನ್ಸಿಡೆಂಟ್ ಬಿಟ್ಟರೆ ಬೇರೆ ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್ಸು ಬೈಬಲಲ್ಲಿ ಎಲ್ಲೂ ಕೊಟ್ಟಿಲ್ಲ. ಹಾಗಿರ್ಬೇಕಾದ್ರೆ ಈ 3 ಇನ್ಸಿಡೆಂಟಲ್ ಮಾತ್ರ ಏನಕಪ್ಪ ಕೊಟ್ಟಿದ್ದಾರೆ ಅಂತಂದರೆ, ನೋಡೋವಂಥ ಜನಗಳಿಗೆ ಕ್ಲಾರಿಟಿ ಇರಬೇಕು, ಅವರಲ್ಲಿ ಯಾವುದೇ ರೀತಿ ಡೌಟ್ ಇರಬಾರ್ದು, ಇವ್ರನ್ನ ಅಕ್ಸೆಪ್ಟ್ ಮಾಡೋರು ಇವ್ರನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಬಹು ಸ್ಪಷ್ಟವಾಗಿ ಕ್ಲಿಯರಾಗಿ ಗೊತ್ತಾಗಿರಬೇಕು. ಅದರಿಂದ ಏನು ಮಾಡ್ತಾರೆ ದೇವರು ಈ ಥರ ಔಟ್ವರ್ಡ್ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ವಾಲ್ಯೂಮ್ನಲ್ಲಿ
ಓದ್ಬೇಕಾ ಬ್ರದರ್?
ಓದ್ರಿ ಇಷ್ಟ.
ಅಪೋಸ್ತಲರಲ್ಲಿಯೂ
ಅದಾಯ್ತು
ಅನ್ಯ
ಅದಾಯ್ತು
ಅನ್ಯ ಜನರು ಸಹ
ಹಾಂ
ಕರ್ತನಿಂದ ಅಂಗೀಕರಿಸಲ್ಪಟ್ಟರು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೂ ಹೇಗೆ? ಆತ್ಮನ ಸ್ನಾನ ಮತ್ತು ಪಂಚಶತಮ ದಿನದ ಆಶೀರ್ವಾದಗಳು ಕೇವಲ ಅಬ್ರಹಾಮನ ಸ್ವಾಭಾವಿಕ ಸಂತಾನದವರಾದ ವಿಶ್ವಾಸಿಗಳ ಮೇಲೆ ಮಾತ್ರವೇ ಬರುವುದಾದರೆ, ಇದು ನಮ್ಮನ್ನು ಸ್ವಾಭಾವಿಕವಾದ ಸಂತಾನದಲ್ಲಿ ಅನ್ಯಜನರಾದ ದೇವರ ಮಕ್ಕಳ ನೆಲೆಯ ಬಗ್ಗೆ ಸುವಾರ್ತ ಕಾಲದವರೆಗೂ ಅನುಮಾನದಲ್ಲಿ ಸಿಲುಕಿಸುತ್ತಿತ್ತು. ಆದರೆ ಕೊರ್ನೆಲ್ಯನಿಗುಂಟಾದ ಪವಿತ್ರಾತ್ಮನ ಸ್ನಾನದ ಮೂಲಕ ಕರ್ತನಿನ್ನು ಮುಂದೆ ಯಹೂದ್ಯರಿಗೂ ಅನ್ಯಜನರಿಗೂ ಬಂಧಿತರಿಗೂ ಮುಕ್ತರಾದವರಿಗೂ ಗಂಡಸರಿಗೂ ಹೆಂಗಸರಿಗೂ ಆತನೊಂದಿಗೆ ಕ್ರಿಸ್ತನಲ್ಲಿ ಅಂಗೀಕಾರದ ಬಗ್ಗೆ ಯಾವುದೇ ಭೇದವಿರುವುದಿಲ್ಲ ಎಂಬುದನ್ನು ಪೂರ್ಣವಾಗಿ ಪ್ರಕಟಪಡಿಸುತ್ತಾನೆ. ಅನೀತಿಯವರಾದ ಯಾರೂ ತಮಗೆ ತಾವೇ ಅಂಗೀಕಾರಾರ್ಹರಲ್ಲ. ಆದ್ದರಿಂದ ದೇವರ ಪ್ರಿಯ ಕುಮಾರನ ಮೂಲಕ ಬರುವವರು ಮಾತ್ರವೇ ಅಂಗೀಕಾರಾರ್ಹರು. 1 ಕೊರಿಂಥದವರಿಗೆ 12ನೇ ಅಧ್ಯಾಯ 13ನೇ ವಾಕ್ಯ.
ಓಕೆ ಥ್ಯಾಂಕ್ ಯು. ಸರಿ ಯಾರು ಬೈಬಲ್ ಓದ್ತೀರಾ? 1 ಕೊರಿಂಥಿಯನ್ಸ್ 12:13 ಆ ವಚನ ಯಾರು ಓದ್ಬೋದಾ?
ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ದಾನವಾಗಿ ಕೊಡಲ್ಪಟ್ಟಿತು.
ನೋಡ್ರ ಸೊ ಈ ಒಂದು ಮಾತಿನ ನೆರವೇರಿಕೆಗಾಗಿ ನಾವೆಲ್ಲ ಏನಾಗಿ ಕ್ರಿಸ್ತನ್ಗೆ ಒಂದೇ ದೇಹ ಅಂಗಗಳಾಗಿದ್ದೀವಿ ಅಂತಂದ್ಬಿಟ್ಟು ಅದಕ್ಕಾಗಿಯೇ ಏನು ಮಾಡಿದ್ರಂತೆ ಒಂದೇ ದೀಕ್ಷಾ ಸ್ಥಾನದಲ್ಲಿ ನಮ್ಗೆ ಏನು ಮಾಡೋದು ಬ್ಯಾಪ್ಟಿಸಮ್ ಕೊಟ್ಟಿದೆ. ಅದಕ್ಕೆ ಸೇಮ್ ಟೈಪ್ ಆಫ್ ಸಿಗ್ನಿಫಿಕೆನ್ಸ್, ಏನೇ ರೀತಿ ಒಂದು ಬದಲಾವಣೆಗಳು ಔಟ್ವರ್ಡ್ ಡೆಮಾನ್ಸ್ಟ್ರೇಷನಲ್ಲಿ ಏನೇ ರೀತಿ ಬದಲಾವಣೆಗಳು ಇಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವರ. ಅದಕ್ಕೆ ನೋಡಬೇಕಾಗಿ ಕರ್ತನಲ್ಲಿ ಪ್ರಿಯಜನಗಳೇ ಇದ್ರ ಮುಖಾಂತರ ಏನಪ್ಪ ದೇವ್ರು ನೋಡಿಸೋದ್ರೆ, ಯಾರೋ ಡೈರೆಕ್ಟಾಗಿ ದೇವ್ರತಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ಯಾರಾದ್ರೂ ಬರಬೇಕು ಅಂತಂದರೆ ಕ್ರಿಸ್ತನ ಮುಖಾಂತರ ಬರಬೇಕು. ಆಮೇಲೆ ಆತನ ಕರೆದ್ರೆ ಮಾತ್ರ ಬರೋದಕ್ಕೆ ಸಾಧ್ಯ. ಆತನ ಕರೆದಿದ್ರೆ ಯಾರೂ ದೇವಸ್ಥಾನದಿಂದ ಬಂದು ನಿಂತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾವು ಹೆಂಗೆ ಎಸ್ತರ್ ಕತೆ ಓದಿದಿರಲ್ಲ, ಎಸ್ತರ್ ಬಂದ್ಬಿಟ್ಟು ರಾಜನ ಮುಂದೆ ಹಂಗೆ ನಿಂತ್ಕೊಂಬಿಡೋದಾಗಿತ್ತಾ? ಹಾಂ, ಎಸ್ತರ್ ಪುಸ್ತಕದಲ್ಲಿ ನೋಡ್ತೀರಿ, ರಾಜನ ಅಪ್ಪಣೆ ಇಲ್ದಿರ ಯಾರೂ ಕೂಡ ರಾಜನ ಸನ್ನಿಧಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಅದರ ನೀವು ಹೇಳ್ಬೋದು ಬ್ರದರ್ ಎಸ್ತರ್ ಬಂದಿಲ್ಲ ಬ್ರದರ್ ಅಂತ. ಅದರ ಎಸ್ತರ್ ಬಂದ್ಲು, ಯಾವಾಗ ಬಂದ್ಲು? ಮದುವೆ ಮುಂಚೆ ಬಂದ್ಲಾ ಮದುವೆ ಆಗಿದ್ಮೇಲೆ ಬಂದ್ಲಾ?
ಮದುವೆ ಆದ್ಮೇಲೆ
ಮುಂಚೆನೆ ಬಂದು ಮದುವೆ ಮುಂಚೆ ರಾಜನ ಸನ್ನಿಧಾನ ಬಂದ್ಲಾ?
ಮದುವೆ ಆದ್ಮೇಲೆ
ಮದುವೆ ಆಮೇಲೆ ಅದರ
ಮೇಲೆ ಮದುವೆ ಆದ್ಮೇಲೆ
ಅದರ ಅದು ಏನಂದ್ರೆ ಸ್ವಯಂವರ ನಡೀತಲ್ಲ ಅವಾಗೆಲ್ಲ ಹೇಳ್ತಾರ ಅದು. ಸೊ ರಾಜ ಒಂದು ಸಮಸ್ಯೆ ಇರ್ತಾರೆ ಯಹೂದ್ಯರಿಗೆ, ಅವಾಗ ಎಸ್ತರ್ ಬಂದ್ಬಿಟ್ಟು ರಾಜನ ಸನ್ನಿಧಾನ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾಳೆ. ಅದರ ಆದರೂ ಧೈರ್ಯ ಮಾಡ್ಕೊಂಡು ಬರ್ತಾಳೆ. ಆ ಧೈರ್ಯ ಯಾವಾಗಪ್ಪ ಮಾಡ್ಕೊಂಡು ಬಂದ್ಲು ಅಂತಂದರೆ ಮದುವೆ ನಂತರ. ಅದರ ಮದುವೆಗಿಂತ ಮುಂಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಏನ್ರಿ ಅಸುರಸ್ ರಾಜ ಅಂತಂದರೆ ತಂದೆಯ ದೇವರು ಅಲ್ಲರ, ಅವರು ಸನ್ನಿಧಾನದಲ್ಲಿ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ ರೀ. ಅದರ ಹೋಗ್ಬೇಕು ಅಂತಂದರೆ ನಮ್ಗೇನು ಬೇಕು? ದಯೆ ಬೇಕು. ಆತನ ಕರಿಬೇಕು ನಮ್ಮನ್ನು, ಬಾಪ ನೀನು ಅಂತಂದವಾಗ ಮಾತ್ರ ಸಭೆ ಆಗಿರೋ ನಾವು ಆತನ ಸನ್ನಿಧಾನ ಹೋಗಿ ನಿಂತ್ಕೊಳಕ್ಕೆ ಸಾಧ್ಯ ಅಲ್ವರ. ನಾವು ಇಷ್ಟ ಬಂದಾಗ ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಆಯ್ತದಾ ಅಲ್ವರ? ಸತ್ಯಕ್ಕೆ ಅವರೇ ನಮ್ಮನ್ನು ಕರೆದಿರೋದು. ಬಾ ನಡೀರಿ, ಯಾರ್ಯಾರು ಬರ್ತಾರೆ ಕರ್ಕೊಂಬರ್ರಿ, ಅವ್ರು ಒಳ್ಳೆ ಚೆನ್ನಾಗಿರೋ ಕರ್ಕೊಂಬರ್ರಿ ಹುಡುಗಿರುಗಳನ್ನ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಒಳ್ಳೆ ಗುಣಗಳಿರಂತ ಏನ್ರಿ ಒಂದು ಏನು ಸಂಗಾತಿ ಆಗೋದಕ್ಕೆ ಯಾರು ಸರಿ ಇದೆ ಕರ್ಕೊಂಬರ್ರಿ ಅಂತ ಹೇಳ್ತಾರೆ ಅಲ್ವರ. ಅವಾಗ ಏನು ಮಾಡಿದವಾಗ ದೇವ್ರು ನಮ್ಮನ್ನೆಲ್ಲ ಆಯ್ಕೆ ಮಾಡಿದವಾಗ, ಅವಾಗ ಏನೋ ಸಮಸ್ಯೆ ಇದೆಯಾ, ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ, ಆ ಜೊತೆಗೆ ಸೇರ್ಕೊಂಡಿದ್ದೀರಾ, ಅವಾಗ ನಿಮ್ಗೇನೋ ಸಮಸ್ಯೆ ಇದೆಯಾ, ನೀವು ಧಾರಾಳವಾಗಿ ಯಾವಾಗ ಬೇಕಾದ್ರೂ ಹೋಗ್ಬೋದು ಅಲ್ದರ. ಏನ್ರಿ ಬೈಬಲ್ ಹೇಳ್ತಾರ, ದೇವರ ಏನ್ರಿ ಸಮಯೋಚಿತವಾದಂಥ ಸಹಾಯವನ್ನು ಹೊಂದೋದಿಕ್ಕೆ ದೇವರ ಕೃಪಾಸನದ ಮುಂದೆ ನಾವು ಧೈರ್ಯವಾಗಿ ಬರೋಣ ಅಂತ ಹೆಬ್ರಿಯರ್ 4:15-16 ಹೇಳ್ತಾರಲ್ಲ. ಇದು ಯಾರು ಕೊಟ್ಟಿರೋದು ವಾಗ್ದಾನ? ನಮಗೆ ಕೊಟ್ಟಿರೋದು, ಸಭೆಗೆ ಕೊಟ್ಟಿರೋದು, ಇಡೀ ಲೋಕ ಜನಗಳಿಗೆ ಅಲ್ಲ. ಇದೇ ಎಸ್ತರ್ ಜಾಗದಲ್ಲಿ ಬೇರೆ ಯಾರೋ ಹುಡುಗಿ ಬಂದಿದ್ರೆ ರಾಜ ಏನು ಮಾಡ್ತಾನೆ? ತಲೆನ ಕತ್ತರಿಸ್ಬಿಟ್ಟಿರೋನು. ಎಸ್ತರ್ ಬಂದಿರೋದನ್ನ ಏನು ಮಾಡ್ತಾನೆ? ಓ ಏನೋ ಸೀರಿಯಸ್ ಮ್ಯಾಟರ್ ಇರಬೇಕಪ್ಪ ಅಂತ ದಯೆ ನೋಡಿಸ್ತಾನೆ ಅದರ. ಅದರಿಂದ ಕರ್ತನಲ್ಲಿ ಪ್ರೀತಿಗಳೇ, ಇದೇ ರೀತಿ ಇಲ್ಲಿ ಅನ್ಯ ಜನಾಂಗದವ್ರಿಗೆ ಕೂಡ ದೇವ್ರು ಏನಪ್ಪ ಸಿಗ್ನಿಫಿಕೆನ್ಸ್ ಕೊಟ್ಟರು ಅಂತಂದರೆ, ದೇವ್ರನ್ನ ದೇವ್ರು ಯಾರನ್ನ ಕರೆದಿರ ಹೊರತು ಯಾರು ದೇವ್ರ ಬಳಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಗಲಾತಿ ಅವ್ರು ಮಾತು ಹೇಳ್ತಾರೆ, ಚೆನ್ನಾಗಿದೆ ವಾಕ್ಯ. ಒಂದು ನಿಮಿಷ ಅಲ್ಲಿ, ಒಂದು ಮಿನಿಟ್, ಗಲಾತಿ 4ನೇ ಅಧ್ಯಾಯ ಇರೋದು ನೋಡ್ರಿ, ಒಂದು ಮಿನಿಟ್. ಗಲಾತಿಯರಲ್ಲಿ4ನೇ ಅಧ್ಯಾಯ 9ನೇ ವಾಕ್ಯ ನೋಡ್ರಿ, ಇರ್ತೀನಿ 8-9.
ಎಂಟರಿಂದ ಬರ ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರ ಅಲ್ಲದವುಗಳಿಗೆ ಅಧೀನರಾಗಿದ್ದೀರಿ. ಈಗಲಾದರೂ ನೀವು ದೇವರನ್ನು ತಿಳ್ಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾರೆ.
ನೋಡ್ರ ಸರಿಯಾಗಿ ಹೇಳಬೇಕು ಅಂದ್ರೆ ನಾವು ದೇವ್ರನ್ನ ತಿಳ್ಕೊಂಡಿಲ್ಲಪ್ಪ, ದೇವ್ರು ನಮ್ಮನ್ನ ಏನು ಮಾಡೋರಂತೆ ತಿಳ್ಕೊಡೋರಂತೆ ಅಲ್ವರ. ಎಷ್ಟರು ಎಷ್ಟರು ಇಂದ ರಾಜ ಅಕ್ಸೆಪ್ಟ್ ಮಾಡೋದ, ರಾಜನಿಂದ ಏನು ಮಾಡಿದ್ದು ಎಕ್ಸ್ಟರ್ ಆ ಪೊಸಿಷನ್ ಏನಾಗಿದ್ದ ಬಂದಿದ್ದು ಅಲ್ವರ. ರಾಜನ ಇಲ್ಲಾಂದ್ರೆ ಎಷ್ಟರಿಗೆ ಅವಕಾಶ ಸಿಕ್ಕಿರೋದ? ಚಾನ್ಸೇ ಇಲ್ಲ. ಅದರನ್ನ ಕರ್ತನಲ್ಲಿ ಪ್ರೀತಿಗಳೇ, ಸೇಮ್ ರೀತಿಯಲ್ಲಿ ಕ್ರಿಸ್ತನ ದೇಹಕ್ಕೆ ಅಂಗವಾಗೋದಕ್ಕೆ ನಮ್ಮನ್ನು ದೇವ್ರು ಕರೆದಿರಿದ್ರೆ ನಮಗೆ ಅಬ್ರಹಾಮನ್ ಮಾಡಿದಂಥ ವಾಗ್ದಾನದಲ್ಲಿ ಅವರು ಒಂದು ಏನ್ರಿ ಜಾಯಿಂಟ್ ಹೇರ್ ಅಂತ ಹೇಳ್ತಾರಲ್ಲ, ವಾರಿಸ್ದಾರ, ಅದ್ರಲ್ಲಿ ನಮಗೆ ಪಾಲೇ ಇಲ್ಲ ರೀ ಅಲ್ದರ. ನೋಡಿ ಇವಾಗ ಲೋಕದಲ್ಲಿ ಏನಪ್ಪ ಇದೆ ಅಂದರೆ ಪಿತ್ರಾರ್ಜಿತ ಆಸ್ತಿ ಅಂತಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾರಿಗಪ್ಪ ಪಾಲಿದೆ ಅಂತ ನೋಡೋದಂದರೆ, ಕುಟುಂಬದಲ್ಲಿರೋಂಥ ಎಲ್ಲ ಗಂಡುಮಕ್ಳು ಹೆಣ್ಮಕ್ಳಿಗೆ ಈಕ್ವಲ್ ರೈಟ್ಸ್ ಏನಾಗಿದೆ ಇದೆ ಅದರ. ಆದರೆ ಏನ್ರಿ ಪಿತ್ರಾರ್ಜಿತ ಆಸ್ತಿ ಅಲ್ಲ ಅಂತಿರ್ಬೇಕಾದ್ರೆ ಅದರಲ್ಲಿ ಏನಿಲ್ಲ, ಹಕ್ಕು ಇಲ್ಲ ರೀ. ಸ್ವಂತ ಮಕ್ಳಿಗೆ ಕೂಡ ಆ್ಯಕ್ಚುಲಿ ಹಕ್ಕು ಇರಲ್ಲ, ಪಿತ್ರಾರ್ಜಿತ ಆಸ್ತಿ ಇದ್ರೆ ಮಾತ್ರ ಏನ್ರಿ ಹಕ್ಕು. ಇದೆಂಗೆ ನಮ್ಗೆ ಬಂದಿರೋದು ಆಸ್ತಿ, ಇದು ಅಬ್ರಾಹ್ಮಿನ ಒಂದು ವಾಗ್ದಾನ, ನಿನ್ನ ಸಂತತಿ ಮುಖಾಂತರ ಎಲ್ಲನೂ ಆಶೀರ್ವದಿಸಿ ಆಶೀರ್ವದಿಸ್ಬೇನೋ ನಿನ್ನ ಸಂತತಿ. ಇದು ಬಂದ್ಬಿಟ್ಟು ವಾಗ್ದಾನ ಬಂದಿರೋದು, ನಮಗೇನೋ ಸಪ್ರೇಟಾಗಿ ಏನು ಕರೆದು ಏನು ಮಾಡಿಲ್ಲ. ಪಿತ್ರಾರ್ಜಿತನ ಬಂದಿರೋದು ಯಾರು? ಅಬ್ರಹಾಮಿಂದ ಬಂದಿರೋದು, ಅಮ್ಮೂಲ್ ತಂದೆಯಿಂದ ಬಂದಿರೋದು. ಅದರಿಂದ ನಾವು ಆಟೋಮೆಟಿಕ್ಕಾಗಿ ಆ ವಂಶಕ್ಕೆ ಸೇರ್ಕೊಂಬಿಟ್ಟ ಅಂತಂದರೆ ಬೈ ಡಿಫಾಲ್ಟ್ ನಮ್ಗೇನಾಗಬೇಕು, ಪಾಲು ಬರಲೇಬೇಕು. ಅದರ ಅದನ್ನೇ ನೋಡ್ಬೇಕಾದ್ರೆ ಏನು ಮಾಡೋದ್ರಲ್ಲಿ ನಮ್ಗೆ ಹೇಳ್ತಾರೆ ಅದು, ಅದನ್ನ ನೋಡ್ಬೇಕಾದ್ರೆ ನಾವೆಲ್ಲ ಹೆಂಗೆ ಕ್ರಿಸ್ತನ ದೇಹಕ್ಕೆ ಏನಾಗಿದ್ದೀವಿ ನಾವು ಅಂಗಗಳಾಗಿದ್ದೀವಿ ಅದರ ಅದರಿಂದ ಒಂದೇ ಪವಿತ್ರ ಆತ್ಮ ಏನಾಗಿದೆ ಪಾಲ್ಗೊಂಡಿದ್ದೀರಿ ನೋಡಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಅನು ಸಿಸ್ಟರ್ ಓದ್ಬೋದಾ ನೆಕ್ಸ್ಟ್ ಪ್ಯಾರಾಗ್ರಾಫು?
ಪವಿತ್ರಾತ್ಮನ ಈ ಮೂರು ದೀಕ್ಷಾ ಸ್ನಾನವನ್ನು ಬಿಟ್ಟರೆ ಈ ವಿಷಯವಾಗಿ ವೇದದಲ್ಲಿ ಬೇರೆ ಯಾವ ಪ್ರಸ್ತಾಪವೂ ಇಲ್ಲ. ಪರಿಣಾಮವಾಗಿ ಬಹಳ ಮಂದಿ ದೇವರ ಮಕ್ಕಳಲ್ಲಿ ಬರುವ ಯೋಚನೆಯು ದೀಕ್ಷಾ ಸ್ನಾನವನ್ನು ನಿರೀಕ್ಷಿಸುವ ಮತ್ತು ಅದಕ್ಕಾಗಿ ಪ್ರಯಾಸ ಪಡುವ ಮತ್ತು ಮೇಲಿಂದ ಮೇಲೆ ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಪ್ರಾರ್ಥಿಸುವುದು ಅನಧಿಕೃತವಾಗಿದೆ. ಅಂತಹ ದೀಕ್ಷಾ ಸ್ನಾನವು ಅನವಶ್ಯಕವು, ಯಾಕೆಂದರೆ ಪಂಚಶತಮ ದಿನದಿಂದ ಆ ಒಂದು ದೀಕ್ಷಾ ಸ್ನಾನ ಕೊರ್ನೇಲ್ಯನ ಮೇಲೆ ಅನುಬಂಧಪಟ್ಟದ್ದು ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಆ ದೀಕ್ಷಾ ಸ್ನಾನವು ಕೇವಲ ಆಶೀರ್ವಾದವನ್ನು ಆನಂದಿಸಿದ ವ್ಯಕ್ತಿಗಳ ಮೇಲೆ ಮಾತ್ರ ಬರಲಿಲ್ಲ, ಆದರೆ ಸಭೆಗಾಗಿಯೂ ಕ್ರಿಸ್ತನ ಶರೀರ ಪೂರ್ಣವಾಗಿ ಅದನ್ನು ಪ್ರತಿನಿಧಿಸಲು ಬಂದಿತು. ಪ್ರತಿನಿಧಿಸುವ ಕಾರ್ಯವು ಸಭೆಗೆ ಎರಡು ಭಾಗದಲ್ಲಿ ಬಂದಿರುವುದು ನಿಜ. ಪಂಚಶತಮ ದಿನದಂದು ಯಹೂದ್ಯ ನಂಬಿಗಸ್ತರಿಗೆ ಮತ್ತು ಮೊದಲನೆಯ ಅನ್ಯ ಜನಾಂಗದ ನಂಬಿಗಸ್ತನಾದ ಕೊರ್ನೇಲ್ಯನ ಮನೆಗೆ. ನಮ್ಮ ಕರ್ತನು ಶಿಲುಬೆಗೆ ಏರುವ ಮೊದಲು ಪೇತ್ರನಿಗೆ ತಿಳಿಸಿದ ಹೇಳಿಕೆಗೆ ಸಮರಸವಾಗಿದೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಮತ್ತಾಯ 6:19. ಬೀಗದ ಕೈ ಬೀಗವನ್ನು ಬಿಚ್ಚುವ ಅಧಿಕಾರವನ್ನು ಸೂಚಿಸುತ್ತದೆ. ಕೈಗಳು ಎಂದಾಗ ಒಂದಕ್ಕಿಂತ ಹೆಚ್ಚಾದದನ್ನು ತೆರೆಯುವುದನ್ನು ಸೂಚಿಸುತ್ತದೆ. ವಾಸ್ತವವಾಗಿ ಎರಡೇ ಬಾಗಿಲುಗಳು ಇವೆ, ಎರಡೇ ಬೀಗದ ಕೈಗಳು. ಅಪೊಸ್ತಲನಾದ ಪೇತ್ರನು ಎರಡು ಬೀಗದ ಕೈಗಳನ್ನು ಉಪಯೋಗಿಸಿದ್ದಾನೆ. ಕರ್ತನು ಮುಂತಿಳಿಸಿದಂತೆ ಯಹೂದ್ಯರಿಗೂ ಮತ್ತು ಅನ್ಯ ಜನರಿಗೂ ಬೀಗ ತೆರೆಯುವ ಕಾರ್ಯವನ್ನು ಮಾಡಿರುವನು. ಪಂಚಶತಮ ದಿನದಂದು ಆತನು ಮೊದಲ ಬೀಗದ ಕೈಯನ್ನು ಉಪಯೋಗಿಸಿರುವನು. ಅಲ್ಲಿ ಆತನು ಮೊದಲನೆಯ ಮುಖ್ಯವಾದ ಪ್ರಧಾನ ಉಪನ್ಯಾಸಕನು. 3,000 ಜನರಿಗೆ ಆತ್ಮನ ನೂತನ ದೈವ ಸಂಕಲ್ಪವನ್ನು ಪರಿಚಯಿಸುವನು. ಒಡನೆಯೇ ಅವರೆಲ್ಲರೂ ನಂಬಿ ಆ ವಿಶೇಷ ಅನುಗ್ರಹಕ್ಕೆ ಒಳಹೊಕ್ಕರು. ಅಪೊಸ್ತಲರ ಕೃತ್ಯ 2:37-41. ಮತ್ತು ಅನ್ಯ ಜನರಿಗೆ ಸುವಾರ್ತೆಯನ್ನು ಬೋಧಿಸಲು ತಕ್ಕ ಸಮಯ ಬಂದಾಗ ಕರ್ತನು ತನ್ನ ಆಯ್ಕೆಯಂತೆ ಪೇತ್ರನನ್ನು ಆ ಕೆಲಸಕ್ಕೆ ಕಳುಹಿಸಿದನು. ಕೊರ್ಲೇನಿಗೆ ಪೇತ್ರನನ್ನು ಕರೆಯಲು ಹೇಳಿದನು, ಹಾಗೂ ಕೊರ್ಲೇನಿಗೂ ಆತನ ಮನೆಯವರಿಗೂ ಸುವಾರ್ತೆಯನ್ನು ತಿಳಿಸಲು ಹೇಳಿದನು. ಈ ಸಂದರ್ಭದಲ್ಲಿ ಪೇತ್ರನು ಎರಡನೆಯ ಕೀಲಿಯನ್ನು ಉಪಯೋಗಿಸಿದನು, ಅನ್ಯ ಜನಾಂಗಕ್ಕೆ ಸುವಾರ್ತೆಯ ಬಾಗಿಲನ್ನು ತೆರೆದನು. ದೇವರು ಅದ್ಭುತವಾಗಿ ತನ್ನ ಪವಿತ್ರಾತ್ಮವನ್ನು ಅನ್ಯ ಜನಾಂಗದವರಲ್ಲಿ ಕೊರ್ಲೇನಿಗೆ ಮತ್ತು ಇತರ ಪ್ರತಿಷ್ಠಿತ ನಂಬಿಗಸ್ತರಿಗೆ ಪ್ರಕಟಿಸಿ ಅದಕ್ಕೆ ಸಾಕ್ಷಿಯಾದನು ಎಂಬುದು.
ಥ್ಯಾಂಕ್ ಯು ಸರ್. ನೋಡಿದ್ರ ನೋಡಿ, ಈ ಮೂರು ಸನ್ನಿವೇಶ ಬಿಟ್ಟರೆ ದೇವರು ಬೈಬಲಲ್ಲಿ ಎಲ್ಲೂ ಕೂಡ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ಅಂದರೆ ಹೋಲಿ ಸ್ಪಿರಿಟು ಎಂದರೆ ಒಂದು ವಿಟ್ನೆಸ್ ಥರ ಎಂದರೆ ಎಲ್ಲರ ಮೇಲೆ ಅಭಿಷೇಕದ ಥರ ಬಂದಿರೋದು ಎಲ್ಲೂ ಬೈಬಲ್ ಏನಿದೆ ರೆಕಾರ್ಡ್ ಇಲ್ವೇ. ನಾವಾಗಿ ಹೇಳಿದಲ್ಲ ನಿಮಗೆ, ಯಾರೋ ಇವರೋ ಏನಾಕೋ ಬ್ಯಾಪ್ಟಿಸಮ್ ತೊಗೊಂಡ್ರು ಬಂತಾ, ಅಪೋಸ್ಟ್ಲ್ ಪೌಲ್ ಬ್ಯಾಪ್ಟಿಸಮ್ ತೊಗೊಂಡ್ರು ಬಂತಾ, ಇಲ್ವಲ್ಲ. ಅದೇಕೆ ಅಪೋಸ್ಟ್ಲ್ ಫೋಲ್ ಇಡೀ ಎಫೆಸ ಸಭೆಗೆ ಕೊಡ್ತಾರೆ ಬ್ಯಾಪ್ಟಿಸಮ್ ಬಂತಾ, ಇಲ್ವಲ್ಲ. ಸೊ ಇದರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಅಂದರೆ, ಈ ಮೂರು ಸನ್ನಿವೇಶದಲ್ಲಿ ಯಾಕೆ ಕೊಟ್ಟರು ಅಂದರೆ ಇದರಲ್ಲಿ ಏನೋ ಒಂದು ಸಿಗ್ನಿಫಿಕೆನ್ಸ್ ಏನಾಗಿರಬೇಕು ಇರಬೇಕು ಅಲ್ವರ. ಸೊ ಅದಕ್ಕೆ ಏನಕ್ಕಪ್ಪ ಕೊಟ್ಟಿದ್ದು ಅಂತಂದರೆ, ಇದನ್ನ ಒಂದು ಈ ಪವಿತ್ರಾತ್ಮನ ಅಭಿಷೇಕ ಏನು ಮಾಡ್ತಾರೆ ಅಂದರೆ, ಒಂದು ವ್ಯಕ್ತಿಗೆ ಆಗಂಥ ಒಂದು ಅಭಿಷೇಕಕ್ಕೆ ಏನು ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಹಿಂಗೆ ಹಳೆ ಕಾಲದಲ್ಲಿ ಏನ್ರಿ ಒಂದು ಪವಿತ್ರಾತ್ಮನ ಏನು ಮಾಡ್ತಿದ್ರು, ಪವಿತ್ರಾತ್ಮ ಅಂತ ಹೇಳ್ತೀನಪ್ಪ, ಅದು ಪವಿತ್ರ ತೈಲದಿಂದ ಏನು ಮಾಡ್ತಾರೆ ಅಭಿಷೇಕ ಮಾಡ್ತಾಯಿದ್ರು. ಅದರ ಟ್ಯಾಬ್ನಾಕಲ್ ಕ್ಲಾಸ್ ಕೇಳ್ತಾ ಇದ್ರಲ್ಲ, ಅದ್ರಲ್ಲಿ ಬರ್ತಾರೆ ಮೋಸ್ಟ್ಲಿ ಮುಂದಕ್ಕೆ. ಅದರ ಅಭಿಷೇಕ ತೈಲ ನೋಡ್ಬೇಕಾದ್ರೆ ಅದನ್ನೇಂತಾರೆ ಸ್ಪೆಷಲ್ಲಾಗಿ ರಕ್ತ ಬೋಳಗಳು ಏನ್ರಿ ಇಂತಿಂಥದ್ದೆಲ್ಲ ಪದಾರ್ಥಗಳಿರಬೇಕು ಅಂತಂದ್ಬಿಟ್ಟು ಇಷ್ಟಿಷ್ಟೇ ಗ್ರಾಮ್ ಇರಬೇಕು ಅಂತ ದೇವ್ರು ಫಿಕ್ಸ್ ಮಾಡಿದ್ರು ಅಂತ ಹೇಳ್ತಾರೆ. ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಲಿವ್ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಅವಾಗ ಮಾಡ್ದ ಅವಾಗ ಏನಾಗ್ತಾರೆ ಒಳ್ಳೆ 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 ಸ್ಮೆಲ್ ಬರೋ ಅಂತ ಆಯಿಲ್ ಆಗ್ತಾರಂತೆ. ಇದನ್ನು ತೊಗೊಂಡೋಗ್ಬಿಟ್ಟು ಆರೋನ್ ತಲೆ ಮೇಲೆ ಮಾಡಬೇಕು ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಆ ಅಭಿಷೇಕ ಮಾಡಿದ್ದು ಆರೋನ್ ತಲೆಯಿಂದ ಬೈಬಲ್ ನಾವು ಏನು ಮಾಡ್ತೀವಿ ಕೀರ್ತನೆ 133ರಲ್ಲಿ ಆರೋನ್ ತಲೆಯಿಂದ ಹಿಡ್ದು ದಾಡಿಯಿಂದ ಹಂಗೆ ಸುರಿದು ಹಂಗೆ ಏನಾಯ್ತಂತೆ ಪಾದದವರೆಗೂ ಬಂತು ಅಂತ ನೋಡ್ತೀರಿ. ಅದರ ಸೊ ಫಸ್ಟ್ ಹಾಕಿದ ತೈಲ ಎಲ್ಲಪ್ಪ ಅಂದರೆ ತಲೆ ಮೇಲೆ ಅದರ ಆ ತಲೆನ ಡೈರೆಕ್ಟಾಗಿ ಎತ್ಬಿಟ್ಟು ಭುಜದ ಮೇಲೆ ಹಾಕ್ಬೋದಾಗಿತ್ತಲ್ಲ, ಅಂದರೆ ಅಭಿಷೇಕ ಆಗಿರೋದು ಅಂತಂದರೆ ಏನ್ರಿ ಅದು ಸರ್ವಾಂಗ ಅಭಿಷೇಕ ಏನಾಗ್ತಾ ಇರಲಿಲ್ಲ, ಆಗ್ತಾ ಇರಲಿಲ್ಲ. ಅದರ ಇದು ದೇಹದಲ್ಲಿ ತಲೆಗೆ ಹಾಕಿದವಾಗ ಏನಪ್ಪ ಮೀನಿಂಗ್ ಅಂದರೆ ಏನ್ರಿ ದೇಹದಲ್ಲಿ ಎಲ್ಲ ಅಂಗಗಳಿಗೆ ಏನು ಮಾಡ್ದಂಗೆ ಆಗ್ದಂಗೆ, ಇಲ್ಲಿಂದ ಹಾಕಿದ ಕೇಡ ಏನಾಗ್ತಾರೆ ಹರಿದೋಗ್ತಾರೆ ಅಂತಂದ್ಬಿಟ್ಟು ಅಲ್ವರ. ಅದರ ಏನಕ್ಕಪ್ಪ ಇದು ಸಿಗ್ನಿಫಿಕೆನ್ಸ್ ಅಂದರೆ, ದೇವರು ಫಸ್ಟು ಕ್ರಿಸ್ತನ ತಲೆಯಾಗಿ ಏನು ಮಾಡ್ತಾರೆ ಅಭಿಷೇಕ ಮಾಡ್ತಾರೆ, ಅದರ ಬರೀ ತಲೆಯನ್ನು ಮಾತ್ರನ ಹಂಗೆ ಶರೀರನ ದೇವರು ಅಕ್ಸೆಪ್ಟ್ ಮಾಡಿಲ್ವಾ ಅಂತ ನೋಡ್ಬೇಕಾದ್ರೆ ಅವಾಗ ಪೆಂಟಿಕಾಸ್ ದಿನ ಏನು ಮಾಡ್ತಾರೆ ಅವರು ಕೂಡ ಪವಿತ್ರಾತ್ಮ ಕೊಟ್ಟು ಅಭಿಷೇಕ ಮಾಡಿ ಒಂದು ಸಿಗ್ನಿಫಿಕೆನ್ಸ್ ನೋಡ್ತಾರೆ, ಅವನು ಕೂಡ ದೇವರೇ ಮಾಡೋರೆ ಅಕ್ಸೆಪ್ಟು ಮಾಡೋರೆ ಅಂತಂದ್ಬಿಟ್ಟು ಅದರ ಸರಿ. ಇದರಲ್ಲಿ ಅನ್ಯ ಜನಗಳು ಪಾಲ್ ಬರುತ್ತಲ್ಲ ಅವ್ರಿಗೆ ಏನು ಮಾಡೋದು, ಅದಕ್ಕೆ ದೇವ್ರು ಮಾಡಿದ್ರು ಸರಿ ಅವ್ರಿಗೆ ಕೂಡ ಔಟ್ವರ್ಡ್ ಸೈಡ್ ನೋಡಪ್ಪ ಅವ್ರನ್ನು ಕೂಡ ಏನು ಮಾಡಿದ್ದೀನಿ ನಿಮ್ಮ ಥರನೇ ಅಕ್ಸೆಪ್ಟ್ ಮಾಡಿದ್ದೀನಿ, ಏನೂ ಡಿಫ್ರೆನ್ಸ್ ಇಲ್ಲ ಅಂತ ನೀವು ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಅದಕ್ಕೆ ಏನು ಮಾಡ್ತಾರೆ ಒಂದು ಒಂದು ಔಟ್ವರ್ಡ್ ಸೈನ್ಸ್ ಏನು ಮಾಡ್ತಾರೆ ಕೊಡ್ತಾರೆ. ಅದರ ಇದು ಹೇಗಪ್ಪ ಅಂತಂದರೆ, ಇದನ್ನು ಕ್ರಿಸ್ತನು ಫಸ್ಟ್ ಏನು ಮಾಡಿದ್ರು ಅಪೊಸ್ತಲ ಪೇತ್ರನಿಗೆ ಇದನ್ನು ಮಾತು ಹೇಳಿದರು. ಎಲ್ಲಿ ಆ ವಾಕ್ಯ ಓದನ ಮತ್ತೆ 16ನೇ ಅಧ್ಯಾಯ 19ನೇ ವಾಕ್ಯ ಓದ್ರೆ ಯಾರಾದರೂ, ಮ್ಯಾಥ್ಯೂ 16:19.
ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು.
ಥ್ಯಾಂಕ್ ಯು. ಓಕೆ ಅಲ್ವಾರ, ನೋಡ್ಬೇಕಾದ್ರೆ ಹೇಳ್ತಾರೆ ಪರಲೋಕ ರಾಜ್ಯದ ಬಿಗಿದ ಕೈಗಳು ನಿನಗೆ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇದೇನು ಪರಲೋಕ ರಾಜ್ಯ ಬಿಗಿದ ಕೈಗಳಿಗೆ ಪೇತ್ರನ್ ಕೊಟ್ಬಿಟ್ಟು ಹೋದ್ರು, ನೀನೇನು ಭೂಲೋಕದಲ್ಲಿ ಕಟ್ತೀಯೋ ಪರಲೋಕದಲ್ಲಿ ಕಟ್ಟಲ್ಪಟ್ಟಿರ್ತಾರೆ, ನೀನು ಭೂಲೋಕದಲ್ಲಿ ತೆರೀತೀಯೋ ಪರಲೋಕದಲ್ಲಿ ತೆರೆಯಲ್ಪಟ್ಟಿರ್ತಾರೆ. ಅದರ ಇನ್ನು ಬೇಸಿಕ್ ಕ್ಲಾಸಲ್ಲಿ ಓದಿದ್ದೀರಿ ಅದರ ಏನು ತೆಗೆಯೋದು, ತೆರೆಯೋದು ನೀನು ಕಟ್ಟೋದು ಬಿಚ್ಚೋದು ಏನು ಭೂಲೋಕದಲ್ಲಿ ಏನು ಗಂಟೆ ಮುಟ್ಟೆ ಮಾಡ್ತೀಯೋ ಪರಲೋಕದಲ್ಲಿ ಏನು ಮಾಡಿರ್ತದೆ ಗಂಟೆ ಮುಟ್ಟೆ ಮಾಡಲ್ಪಟ್ಟಿರ್ತಾರೆ ಅಂತನಾ ಹೇಳ್ರಿ. ಇಲ್ಲಿ ಭೂಲೋಕದಲ್ಲಿ ಕಟ್ಟೋದು ಅಂದ್ರೆ ಏನರ್ಥ, ಅದು ಪರಲೋಕದಲ್ಲಿ ಕಟ್ಟಲ್ಪಟ್ಟಿರ್ತಾರೆ ಅಂತಲ್ಲ, ಅದೇನ್ ಭೂಲೋಕದಲ್ಲಿ ಏನು ಕಟ್ಟಬೇಕು?
ನಮ್ಮ ಕ್ರಿಯೆ ನಂಬಿಕೆಗಳು ಕೆಲಸ
ಅದರ ಭೂಲೋಕದಲ್ಲಿ ಗಂಟು ಮೂಟೆ ಕಟ್ಟಬೇಕು ಅಂತಾನ ಅಂದರೆ ಇಲ್ಲ. ಯೇಸು ಕ್ರಿಸ್ತನು ಹೇಳ್ತಾರೆ ಭೂಲೋಕದಲ್ಲಿ ಸಂಪತ್ತು ಮಾಡಕ್ಕೆ ಹೋಗ್ಬಿಡಿ ಗಂಟು ಮೂಟೆ ಕಟ್ಟಲೇಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಕಟ್ಟಿದ್ರೆ ನಿಮ್ಮ ಮನಸ್ಸು ಏನಾಗಿರ್ತಾರೆ ಅಲ್ಲೇ ಇರ್ತಾರೆ.
ಅಲ್ಲೇ ಇರ್ತಾರೆ.
ಅಲ್ಲರ ಅದಕ್ಕೆ ತಲೆ ಕೊರಿತಾ ಇರ್ತಾರೆ ನೋಡ್ತೀನಿ, ಅಯ್ಯೋ ನಂಗೆ ಗಂಟೆ ಆಯಿತು ಗಂಟೆ ಆಯಿತು ಬಾ ಯಾವುದೋ ಬೇಡ ಬಿಡಪ್ಪ ರಾಜಾ ಫ್ರೀ ಆಗಿರು ಅಂತ ಹೇಳ್ತಾರೆ. ಅದರ ಫ್ರೀ ಆಗಿದ್ದರೆ ನೋಡೋದು ಕಾನ್ಸಂಟ್ರೇಷನ್ ಕ್ಲೀನಾಗಿ ಮಾಡ್ಬೋದು. ಅದರ ಸೇಲ್ ಕಟ್ಟೋದು ಒಂದು ಏನಪ್ಪ ಅಂತಂದರೆ, ಇಲ್ಲಿ ಕ್ರೈಸ್ತ ಸಭೆಯಲ್ಲಿರೋಂಥ ಕೆಲವೊಂದು ಏನ್ರಿ ಸ್ವಾತಂತ್ರ್ಯಗಳು, ಕ್ರೈಸ್ತ ಸಭೆಯಲ್ಲಿ ಇರಬೇಕಾಗಿರೋಂಥ ಕೆಲವೊಂದು ಗೌರವ ಮರ್ಯಾದೆ ಅಂತ ಹೇಳೋದು, ಡಿಸಿಪ್ಲಿನ್ ಅದರ ಲಿಬರ್ಟೀಸ್ ಅದರ ಇವೆಲ್ಲ ಏನೈತೆ ಸಭೆಯಲ್ಲಿ ಐತಲ್ಲ. ಇಷ್ಟ ಬಂದಂಗೆ ಇರೋಕೈತಲ್ಲ, ಓ ಇಲ್ಲಿ ವಿಗ್ರಹಾರಾಧನೆ ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಇಷ್ಟ ಬಂದಂಗೆ ನಡ್ಕೊಬೋದಾ ಅಂದರೆ ಪ್ರೀತಿ ಏನು ಮಾಡೋದಿಲ್ಲ, ಮರ್ಯಾದೆಗೆ ಇಟ್ಟು ನಡೀರಿ ಅಂತ ಬೈಬಲ್ ಐತಲ್ವಾ. ಹಾಗಾದ್ರೆ ಏನಪ್ಪ ಮರ್ಯಾದೆ, ಅಪೊಸ್ತಲ ಪೌಲನ ಕಡೆ ಹೇಳ್ತಾರಲ್ಲ ಸಭೆಯಲ್ಲಿರೋ ಮರ್ಯಾದೆ ಪ್ರಕಾರ ಎಲ್ಲ ಸಭೆಗಳಿಗಿಂತ ಮರ್ಯಾದೆ ಪ್ರಕಾರ ಸ್ತ್ರೀಗಳು ಹಿಂಗಿರ್ಬೇಕು, ಮರ್ಯಾದೆ ಐತೆ ಸಭೆಯಲ್ಲಿ ಅದರ ಅದೇ ಮರ್ಯಾದೆ. ಏನಪ್ಪ ಮರ್ಯಾದೆ ಅಂದರೆ ಕೆಲವೊಂದು ಏನಿದೆ ರಿಸ್ಟ್ರಿಕ್ಷನ್ಸ್ ಇದೆ ಅಲ್ವರ. ಅದಕ್ಕೆ ಇವಾಗ ದೇವದರ್ಶನ ಗುಡಾರದಲ್ಲಿ ಇರಲಿರುವ ರಿಸ್ಟ್ರಿಕ್ಷನ್ಸು, ಯಾರು ಬೇಕಾದ್ರೂ ಹೊಟ್ಟೋಗ್ಬಿಡೋದ, ಓಹೋ ದೇವರು ನಾನು ದೇವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ ಹೊಟ್ಟೋಚಿ ಮಾಡ್ಕೊಂಡು ಹೋಗ್ಬೋದಾ, ಹೊಟ್ಟಾದ್ರೆ ಹೊಟ್ಟೆ ಹೋಗ್ತಾನೆ ಪರ್ಮನೆಂಟ್ ಆಗೋನು. ಅದರ ಏನ್ರಿ ದೇವದರ್ಶನ ಗುಡಾರದವರು ಆ ಫೆನ್ಸ್ಗಳು ಕೂಡ ಮುಟ್ಟಂಗಿಲ್ಲ, ಎಲೆಕ್ಟ್ರಿಫೈಡ್ ಫೆನ್ಸು, ಮುಟ್ಟರೆ ಶಾಕ್ ಹೊಡಿತಾರೆ ನೋಡಿ ಎಲ್ಲ ಸ್ಪಾಟಲ್ಲಿ ಆಗ್ಬಿಡೋಣ. ಅದರ ಸೊ ವೆರಿ ಡಿಸಿಪ್ಲಿನ್ಡ್ ಆಗಿರಬೇಕು. ಅದರ ದೇವರ ಸನ್ನಿಧಾನದಲ್ಲಿ ಬೈಬಲ್ ಹೇಳ್ತಲ್ಲ ದೇವ್ರ ಎಂಥ ಒಂದು ಅಗ್ನಿ ಅಂತಂದರೆ ತೀಕ್ಷ್ಣವಾಗಿರುವಂಥ ದಹಿಸುವಂಥ ಅಗ್ನಿ ಅಲ್ಲ, ಗಾಡ್ ಈಸ್ ಎ ಕನ್ಸ್ಯೂಮಿಂಗ್ ಫೈರ್. ಅವತ್ತು ನಾವು ಗೇಲಿ ಮಾಡಿ ತಮಾಷೆ ಮಾಡಿ ನಾನು ತುಂಬ ನಿನ್ನ ಪ್ರೀತಿ ಮಾಡ್ಕೊಂಬಿಟ್ಟು ಏನೋ ವಿಚಿತ್ರವಾಗಿ ವಕ್ರವಾಗಿ ನಡ್ಕೊಂಡೆ ಅಂತಂದರೆ ಅಲ್ಲೇ ಸುಟ್ಟು ನಮ್ಗೆ ಏನು ಮಾಡ್ತಾರೆ, ನಮಗೇನು ಮಾಡೋಲ್ಲ, ನಮ್ಗೆ ಇಮಿಡಿಯೇಟ್ ಸುಡೋಲ್ಲ, ನಮಗೆ ಪ್ರೈಸ್ ತೆಗೆದು ಬಿಡ್ತಾರೆ, ಬದುಕ ಹೋಗಿ ಬಿಟ್ಬಿಡ್ತಾರೆ, ಕುರುಗಿ ಕುರುಗಿ ಏನಾಗಬೇಕು ನಾವು ಸಾಯ್ಬೇಕು ಆ ಥರ ಮಾಡಿಬಿಡ್ತಾರೆ ದೇವರು ಅಲ್ವರ. ಅದಕ್ಕೆ ಬೈಬಲ್ ಓದ್ತಾರಲ್ಲ ಏನ್ರಿ 1ಕೊರಿಂಥ 3 ಅಧ್ಯಾಯ ಓದ್ಬೇಕಾರೆ, ಪ್ರತಿಯೊಬ್ಬನು ಏನು ಮಾಡಬೇಕು ಕ್ರಿಸ್ತನೆಂಬಂಥ ಒಂದು ಅಸ್ಥಿಭಾರದ ಮೇಲೆ ಮನೆ ಕಟ್ಟಬೇಕು, ಚಿನ್ನ ಬೆಳ್ಳಿ ಮುತ್ತು ರತ್ನಗಳು ಉಪ್ಪು ಹುಲ್ಲು ಆಪ ಕಟ್ಟಿಗೆಯಲ್ಲಿ ಕಟ್ತಾರೆ, ಯಾವ ಮನುಷ್ಯ ಏನೇನು ಕಟ್ಟಿದ್ನೋ ಅವನು ಬೆಂಕಿ ಮುಖಾಂತರ ಏನು ಮಾಡ್ತಾರೆ ಅದು ಶೋಧಿಸಲ್ಪಡ್ತಾರೆ ಅಂತ ಹೇಳ್ತಾರೆ. ಯಾವುದರ ಮನುಷ್ಯ ತನ್ನ ಕಟ್ಟಿದ್ದು ಸುಟ್ಟೋಯ್ತು ಅಂತಂದರೆ ಏನ್ರಿ ಅವನು ತಾನಾದರೂ ರಕ್ಷಣೆ ಹೊಂದ್ತಾನೆ,
ಅದು
ಆದರೆ
ಸಮ ಇಲ್ಲ.
ಅಲ್ವರ ತಾನಾದರೂ ರಕ್ಷಣೆ ಹೊಂದ್ತಾನೆ ಆದರೆ ಏನ್ರಿ ತನ್ನ ಒಂದು ಪುರಸ್ಕಾರವನ್ನು ಕಳ್ಕೊತಾನೆ, ಅವನು ಹೇಗಿರ್ತಾನೆ ಅಂದರೆ ವಾಕ್ಯದಿಂದ ಹೇಳ್ತಾರೆ ಬೆಂಕಿಯಿಂದ ತಪ್ಪಿಸ್ಕೊಂಡವನ ಥರ ಇರ್ತಾನೆ ಅಂತ ಹೇಳ್ತಾರೆ. ಏನೇನದು ಬೆಂಕಿಯಿಂದ ತಪ್ಪಿಸ್ಕೊಂಡವನು, ಯಾರೊಬ್ಬ ಬೆಂಕಿಗೆ ಸಿಗಾಕೊಂಬಿಟ್ಟವ್ರೆ ದೇಹ ಬೆಂಕಿ ಹಚ್ಕೊಂಡ್ಬಿಟ್ಟಿದ್ದೀರಿ ಸಾಯ್ತಾವನೆ, ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಹೇಳ್ತಾನೆ. ತಕ್ಕ ಅಂತ ಯಾರೋ ಬಂದು ಏನು ಮಾಡ್ತಾರೆ ಅದನ್ನ ಕಾಪಾಡ್ತಾರೆ, ಕಾಪಾಡ್ಬಿಟ್ಟು ಹಾಸ್ಪಿಟ್ಲಿಗೆ ಕೊಡಂಗೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲ ಚಿಕಿತ್ಸೆ ಎಲ್ಲ ಹೊಂದಿ ಅವ್ನು ವಾಪಸ್ ಏನಾಗ್ತಾನೆ ಆರೋಗ್ಯವಾಗಿ ಬರ್ತಾನೆ. ಅವ್ನು ಹೆಂಗಿರ್ತಾನೆ, ಮೊದಲು ಥರ ಇರ್ತಾನ?
ಇರಲ್ಲ.
ಅವ್ನ ಮಖ ಹೆಂಗಿರ್ತಾರೆ ಅದರ, ಅವ್ನ ಮಖ ಅವ್ನು ಕಾಣಿಲ್ಲಿ ನೋಡ್ಕೊಂಡ್ರೆ ಅವನೇ ದ್ವೇಷ ಪಡ್ಬೇಕು, ಅಷ್ಟೊಂದು ಕ್ರೂರಾಗಿ ಏನಾಗಿರ್ತಿರ್ತಾರೆ ಅವರ ದೇಹ. ಮೊದಲ ಥರ ಏನಾಗಿರಲಿ ಇರಲ್ಲ, ಆ ಚರ್ಮ ಮೊದಲ ಥರ ಇರಲ್ಲ, ಮಾಂಸ ಮೊದಲ ಥರ ಇರಲ್ಲ ಅಲ್ವರ, ಎಲ್ಲ ವಿಕಾರವಾಗಿ ಆಗಿಬಿಡ್ತಾರೆ ಅದರ. ಅವ್ನು ಹೆಂಗಿರ್ತಾನೆ ಅಂತಂದರೆ ಬೆಂಕಿಯಿಂದ ತಪ್ಪಿಸ್ಕೊಂಡು ಅವಂತಾರ. ಅಂತ ಒಂದು ಜೀವನ ಯೋಚನೆ ಮಾಡ್ರಿ, ಅವ್ನು ಹೆಂಗಿರ್ಬೇಕು, ಅವ್ನು ಹೆಂಗೆ ಯೋಚನೆ ಮಾಡ್ತಾನೆ. ಕಾಡಿ ನೋಡ್ಕೊಂಡ ಅಂದರೆ ಅವ್ನು ಏನನ್ನಿಸ್ತಾನೆ ಅಂದರೆ, ಅಯ್ಯೋ ನಾವು ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ ಅನಿಸ್ಬಿಡ್ತಾನೆ. ಯಾಕಪ್ಪ ಬದುಕಿದ್ದೀನಿ, ಬದುಕಿರೋದಕ್ಕಿಂತ ಸಾವೇ ಬಿಟ್ರಲ್ಲ ಅಂತ ಅನಿಸ್ಬಿಡ್ತಾರೆ ನೋಡ್ರಿ. ಆ ಥರ ಒಂದು ಜೀವನ ಆಗಿಬಿಡ್ತಾರೆ ರೀ, ಸೈಕಾಲಜಿಕಲ್ ಎಫೆಕ್ಟ್ ಆಗಿಬಿಡ್ತಾರೆ. ಇದೇ ಥರ ಪ್ರೈಸ್ನ ಕಳ್ಕೊಂಡವರು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಸಭೆಯಲ್ಲಿ ಕೆಲವೊಂದು ಗೌರವಗಳಿದೆ. ಸರಿ, ಇವಾಗ ಇಲ್ಲಿ ಹೇಳ್ಬೇಕಾರೆ ಅಲ್ಲಿ ಇನ್ನೊಂದು ಮಾತು ಕೂಡ ಹೇಳ್ತಾರೆ ಪೇತ್ರನಿಗೆ, ಬರೀ ಕಟ್ಟೋದು ಬಿಚ್ಚೋದ್ ಬಗ್ಗೆ ಮಾತ್ರ ಹೇಳಲಿಲ್ಲ, ಇನ್ನೊಂದು ಮಾತು ಕೂಡ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂದರೆ, ನಿನ್ನ ಎರಡು ಪರಲೋಕ ರಾಜ್ಯದ ಎರಡು ಬಿಗಿದ ಕೈಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಏನಿದು ಪರಲೋಕ ರಾಜ್ಯದ ಬಿಗಿದ ಕೈಯಿ, ಏನಿದು ಬಿಗಿದ ಕೈಯಿ? ಏನು ಬಿಗಿದ ಕೈ?
ಅಧಿಕಾರ ಅಧಿಕಾರ ಅಂದ್ರೆ
ಅಧಿಕಾರ. ಯಾವುದಕ್ಕೆ? ನರಕ ಮತ್ತೆ ಸ್ವರ್ಗಕ್ಕೆ ಡೋರ್ ಓಪನ್ ಮಾಡೋಂಥ ಅಧಿಕಾರ ದೇವ್ರು ಯಾರು ಕೊಟ್ಬಿಟ್ಟೋದ್ರು?
ಪೇತ್ರನೇ ಕೊಟ್ಟು
ಪೇತ್ರನಿಗೆ.
ಪೇತ್ರನಿಗೆ
ಹಂಗಾದ್ರೆ ಇಷ್ಟ ಬಂದ ನರಕಕ್ಕೆ ಹಾಕ್ಬೋದು, ಇಷ್ಟ ಬಂದನ್ನ ಪೇತರ ಸ್ವರ್ಗಕ್ಕೆ ಏನು ಮಾಡ್ಬೋದು, ಕಳಿಸ್ಬೋದಾ?
ಇಲ್ಲ
ಮತ್ತೆ ನೀವು ಅಂತಾರಲ್ಲ, ಹೇಳಿದ್ಕೆಲ್ಲ
ನರಕ ಅಂದ್ರೆ ಸಮಾಧಿ ಬ್ರದರ್.
ನರಕ ಅಂದ್ರೆ ಏನ್ರಿ?
ಬ್ರದರ್ ಒಂದು ಇಸ್ರೇಲ್ ಜನಕ್ಕೆ, ಇನ್ನೊಂದು ಅನ್ಯ ಜನರಿಗೆ ಬ್ರದರ್.
ವೆರಿ ಗುಡ್. ಅದರ ಪರಲೋಕಕ್ಕೆ
ಅವ್ರಿಗೆ
ನರಕಕ್ಕೆ ಬಿಗಿ ಕೈ ಕೊಡ, ಪರಲೋಕಕ್ಕೆ ನರಕಕ್ಕೆ ಬಿಗಿ ಕೈ ಪೇತ್ರನಿಗೆ ಕೊಡಲಿಲ್ಲ, ಅದು ಅವರೇ ಇಟ್ಕೊಳವ್ರೆ. ನರಕ ಅಂದರೆ ಸಮಾಧಿ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಪರಲೋಕಕ್ಕೆಲ್ಲ ಯಾರು ಎಷ್ಟು ಹೋಗಲ್ಲ ರೀ. ಪರಲೋಕ ರಾಜ್ಯಕ್ಕೆ ಏನ್ರಿ ಎಂಟ್ರಿ ಆಗೋದಕ್ಕೆ ಈ ಡೋರ್ ಏನಾಗಿತ್ತು, ಕ್ಲೋಸ್ ಆಗಿತ್ತು ಅದರ. ಆ ಡೋರ್ನ ಓಪನ್ ಮಾಡೋದಕ್ಕೆ ಬಿಗಿದ ಕೈ ಕ್ರಿಸ್ತನ್ ಯಾರು ಕೊಟ್ಬಿಟ್ಟೋದ್ರು, ಪೇತ್ರನಿಗೆ ಮಾಡ್ಬಿಟ್ಟೋದ್ರು,
ಕೊಟ್ಟರು.
ಕೊಟ್ಬಿಟ್ಟೋದ್ರು ಅಲ್ವರ. ಅದಕ್ಕೆ ಪರಲೋಕ ರಕ್ಷಣೆಗೆ ಯಹೂದ್ಯರಿಗೆ ಮೊದಲು ದ್ವಾರ ಓಪನ್ ಮಾಡಿದ್ದು ಯಾರು ಅಂದರೆ ಪೆಂಟಿಕಾಸ್ಟ್ ದಿನ ಅಪೋಸ್ಟ್ಲು ಪೀಟರ್. ಅದರ ಚೆನ್ನಾಗಿ ಗಮನಿಸಿ, ನೀವು ಯೋಚನೆ ಮಾಡಿರ್ತೀನಿ. ಇವಾಗ ಪೇತ್ರ ಬಂದ್ಬಿಟ್ಟು ಏನ್ರಿ ಯೇಸು ಕ್ರಿಸ್ತನ ಜೊತೆಗಿದ್ದಾರಪ್ಪ. ಯೇಸು ಕ್ರಿಸ್ತು ಎಷ್ಟು ಜನ ಯಹೂದ್ಯರಿಗೆ ಮನ ಕಣ್ಗಳನ್ನ ತೆರೆದ್ರು? ಯೇಸು ಕ್ರಿಸ್ತು ಎಷ್ಟು ಜನಕ್ಕೆ ತೆರೆದ್ರು ಮನ ಕಣ್ಗಳನ್ನ, ಎಷ್ಟು ಜನಕ್ಕೆ ತೆರೆದ್ರು ಯೇಸು ಕ್ರಿಸ್ತನ?
ಇಲ್ಲ ಪ್ರದಾ,
ಯಾರಿಗೂ ತೆರೆದಿಲ್ಲ,
ಯೇಸು
ಕಣ್ಣಿದ್ದವ್ರು
ಕ್ರಿಸ್ತನ ತೆರಲಿಲ್ಲ.
ಸಿಕ್ಕಿರೋ ಬಿಟ್ರೆ ಬೇರೆ ಯಾರಿಗೂ ತೆರೆದೇ ಅನ್ಸುತ್ತೆ.
ಅಲ್ವಾ,
ಕಿವಿ ಇದ್ದವನು ಕೇಳಲಿ ಕಣ್ಣಿದ್ದವನು ನೋಡಲಿ ಅಂದರು. ಕೆಲವೊಂದ್ಸರಿ ಶಿಷ್ಯನಿಗೆ ಅರ್ಥ ಆಗ್ತಾ ಇರಲಿಲ್ಲ, ಅವರು ಸುಮ್ಮನೆ ಇಬ್ಬಿಡೋರು, ಅಯ್ಯೋ ಸುಮ್ಮನೆ ಕೇಳಕ್ಕೋರಿ ಏನು ಕ್ಲಾಸ್ ಅಂತ ಸುಮ್ಮನೆ ಬಂದ್ಬಿಟ್ಟು ಅದರ. ಅದಕ್ಕೆ ಏನ್ರಿ ಆತ್ಮಿಕ ಕಣ್ಣುಗಳನ್ನ ಅವರಿಗೆ ತೆರೆದಿದ್ದು ಪವಿತ್ರ ಆತ್ಮ ಕೊಟ್ಟಿದ ಮೇಲೆ. ಅದಕ್ಕೆ ಏನು ಮಾಡಿದ್ರೆ ಈ ಬಿಗಿದ ಕಣ್ಣು ಯೂಸ್ ಮಾಡಿ ಯೋಧರಿಗೆ ಏನು ಮಾಡಿದ್ರು, ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡಿದ್ರು ಓಪನ್ ಮಾಡಿದ್ರು ಅಂತೀನಿ. ಆವಾಗ ಓಹೋ ಪರಲೋಕ ರಾಜ್ಯಕ್ಕೆ ಎಂಟ್ರೆನ್ಸ್ ಹಿಂಗಿದೆಯಾ, ಇಕ್ಕಟ್ಟಾರ ಮಾರ್ಗ ಹಿಂಗಿದೆಯಾ ಅಂತ ಏನಾಯ್ತು ಯಹೋದ್ಯರಿಗೆ ಗೊತ್ತಾಯ್ತು. ಈ ಡೋರ್ ಲಾಕ್ ಆಗಿತ್ತು, ಇದನ್ನ ಓಪನ್ ಮಾಡೋಕ್ಕೆ ಕೊಟ್ಟಿದ್ದ ಅವಕಾಶ ಯಾರಿಗಂತೆ, ಪೇತ್ರನಿಗೆ. ಅದಕ್ಕೆ ನೋಡ್ಬೇಕ್ರೆ ಇದಕ್ಕಿಂತ ಮುಂಚೆ ಯಾರು ಪರಲೋಕ ರಕ್ಷಣೆಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ರೀ, ಅರ್ಥ ಮಾಡ್ಕೊಟ್ರಿ. ದ ಡೋರ್ ವಾಸ್ ಲಾಕ್ಡ್, ಕೀ ಕೊಟ್ಬಿಟ್ಟೋಗೋರೆ ಅದರ ಅಕ್ಕಿ ಮುಂಚೆನೆ ಓಪನ್ ಮಾಡ್ಬಿಟ್ರ ಎಲ್ಲ ತಿಳ್ಕೊಂಬಿಟ್ರೆ ಮನಸ್ಸು ಸತ್ತ ತಕ್ಷಣ ಹಂಗೆ ಹೊರಟೋಗ್ಬಿಡ್ತಾನೆ, ಎಲ್ಲಿ ಹೋಗ್ಬಿಡ್ತಾನೆ, ಬಿಗಿ ಕೈಲಿ ಕೊಟ್ಟಿಲ್ವ ಲಾಕ್ ಮಾಡ್ಬಿಟ್ಟ. ಸರಿ, ಇದೇ ಥರ ಯಹೂದ್ಯರಿಗೆ ಮಾತ್ರ ಅಲ್ಲ ಅನ್ಯ ಜನರು ಕೂಡ ಡೋರ್ ಏನಾಗಿತ್ತು, ಲಾಕ್
ಓಪನ್
ಆಗಿತ್ತು.
ಆಗಿದೆ.
ಅದನ್ನು ಓಪನ್ ಮಾಡಿದ್ಯಾರೋ ಪೇತ್ರ. ಮರ ಫಸ್ಟ್ ಫಸ್ಟು ಕೊರ್ನೆಲಿಯಸ್ ಮನೆಗೆ ಹೋಗಿ ಸುವಾರ್ತೆ ಸಾರಿದ್ಯಾರೋ ಪೇತ್ರ. ಪೇತ್ರ
ಪೇತ್ರನಿಗೆ
ಸುವಾರ್ತೆ ಏನು ಮಾಡ್ತಾನೆ, ಸಾರ್ತಾನೆ ಅದರ ಏನು ಮಾಡ್ತಾರೆ, ಹೋಗ್ಬಿಟ್ಟ ಆವಾಗ ಅನ್ಯ ಜನರು ಬರ್ತಾರೆ ಅದರ. ಸರಿ, ನಿಮಗೆಲ್ಲ ಒಂದು ಕ್ವಶನ್ನು, ಆ ಮೊದಲು ಅನ್ಯ ಜನ ಆಗಿರೋಂಥ ಒಬ್ಬ ಕೊರ್ನೋಲಿಯಸ್ ಅವನು ಯಾರು, ಅವನಿಗೆ ಪೇತ್ರನ ಬಗ್ಗೆ ಹೆಂಗೆ ಗೊತ್ತು?
ಶತಾಧಿಪತಿ
ಯಾರು ಅವನು?
ಶಿಲ್ಪಿಯಲ್ಲಿ ಕಡೆ ಲಾಸ್ಟ್ ನಿಜವಾಗಿ ಈತ ದೇವಕುಮಾರ ಅಂತಾನಲ್ರಿ.
ಕರೆಕ್ಟ್. ಅದರ ಅಲ್ಲಿ ಯೇಸು ಕ್ರಿಸ್ತ ಸಾಯ್ಬೇಕಾದ್ರೆ ಎಷ್ಟೋ ಸೈನಿಕರೆಲ್ಲ ಇರ್ತಾರಲ್ಲ, ಒಬ್ಬ ಶತಾಧಿಪತಿ ಇರ್ತಾನೆ ರೀ. ಅವನೇನಂದ್ರೆ ಕೆಲಸ ಯೇಸು ಕ್ರಿಸ್ತನಿಗೆ ಕರೆಕ್ಟಾಗಿ ಎಲ್ಲ ಶಿಕ್ಷೆ ಕೊಡ್ತಾರೆ ನೋಡ್ಕೊಂಡಂತಿಗೆ. ಅವನು ಎಲ್ಲ ಅನುಭವ ಎಲ್ಲ ನೋಡ್ತಾನೆ, ಎಲ್ಲ ಸಿಚುವೇಶನ್ಸು, ಯೇಸುಗು ಸಂಭವಿಸೋದು, ಶಿಷ್ಯನರು ಇದೆಲ್ಲ ಮಾಡೋದು ಎಲ್ಲ ನೋಡ್ಬಿಟ್ಟು ಈ ಸಾವು ಬೇರೆ ಥರ ಇಲ್ಲರಲ್ಲಿ. ಇವರು ವೇದನೆ ಪಡೋದು, ಈ ಶಿಲುಬೆ ತಗೊಳೋದು, ಎಷ್ಟೋ ಜನ ಕಲ್ಪಿಸ್ತಾ ಮಾಡಾಕಿತ್ತಾರೆ ಬಿಡಿ, ಈ ಥರ ಲೆಕ್ಕನೇ ಇಲ್ಲ, ಸಾವಿರಾರು ಜನ ಸಾಯಿಸ್ಬಿಡ್ತಾನೆ ಆ ಮನುಷ್ಯ. ಆದರೆ ಅವತ್ತಿನ ದಿನ ಟೋಟಲ್ ಡಿಫ್ರೆಂಟ್, ಎಲ್ಲ ವಾತಾವರಣ ಡಿಫ್ರೆಂಟ್ ಆಗಿದೆ, ಅದರ ಎಲ್ಲ ಸೈಕಾಲಜಿ ಡಿಫ್ರೆಂಟ್ ಆಗಿದೆ, ಎಲ್ಲ ಮನಸ್ಥಿತಿಗಳು ಡಿಫ್ರೆಂಟ್ ಆಗಿದೆ, ಇದು ಮೊದಲ ಥರ ಇಲ್ಲ. ಅದರ ಅದು ಮಾತ್ರ ಅಲ್ಲ, ಕ್ರಿಸ್ತನು ಸಾಯ್ಬೇಕಾದ್ರೆ ಅನೇಕ ಒಂದು ಏನು ರೀ ಇಲ್ಲಿ ಅಲ್ಲಿ ಸಾಕ್ಷಿಗಳು ಬರ್ತಾರೆ, ಭೂಕಂಪ ಆಗೋದು, ಮಳೆ ಬಡೋಂಥದ್ದು, ದಟ್ಟವಾಗಿ ಮೋಡ ಮುಚ್ಕೊಳೋಂಥದ್ದು ಅದರ ಏನು ರೀ, ಆಮೇಲೆ ಸಮಾಧಿಗಳು ತೆರೆಯೋಂಥದ್ದು ಇವೆಲ್ಲ, ಆಲಯದಲ್ಲಿ ತೆರೆ ಹರಿದೋಗೋದು ಇವೆಲ್ಲ ನೋಡ್ಬೇಕಾದ್ರೆ, ಹಾಂ ಅಲ್ವರ ಇವೆಲ್ಲ ನೋಡ್ಬೇಕಾದ್ರೆ ಈ ಮನುಷ್ಯಗೆ ಟೋಟಲ್ ಡಿಫ್ರೆಂಟ್ ಆಗಿತ್ತು ರೀ ಅದರ. ಆಮೇಲೆ ಇದಕ್ಕಿಂತ ಮುಂಚೆ ಏನು ಮಾಡ್ತಾನೆ ಪಿಲಾತೋ, ಕೈ ನೀರು ತೊಳ್ಕೊಂಡ್ಬಿಡ್ತು, ಕೈ ನೀರಿನಲ್ಲಿ ಕೈ ತೊಳ್ಕೊಂಡ್ಬಿಡ್ತಾನೆ ನೋಡಿರ್ತೀನಿ, ಪಿಲಾ ತಿಂತಿ ಎಳಿತಾಳೆ ಅದರ, ಏ ಇವನು ಸವಾಸಕ್ಕೆ ಹೋಗ್ಬೇಡ್ರಿ ಅಂತ, ಇವೆಲ್ಲ ನೋಡ್ಬೇಕಾರೆ ಒಂದು ಏನು ಮಾಡ್ತಾನೆ, ಅಬ್ಸರ್ವ್ ಮಾಡ್ತಾನೆ, ಇದೇನೋ ಇದು ಡಿಫ್ರೆಂಟ್ ಆಗಿದೆಯಪ್ಪ, ಈ ಮನುಷ್ಯ ಆರ್ಡಿನರಿ ಮನುಷ್ಯನ ಥರ ಇಲ್ಲ ಅಂತ. ಎಲ್ಲದಕ್ಕಿಂತ ಕ್ರೂರವಾಗಿ ಕ್ರಿಸ್ತನ್ಗೆ ಹೊಡೆದಿರ್ತಾರೆ, ಎಲ್ಲದಕ್ಕಿಂತ ಮೋಸವಾಗಿ ಕ್ರಿಸ್ತನ್ಗೆ ಅವಮಾನ ಮಾಡಿದ್ದಾರೆ, ಎಲ್ಲರ್ಕಿಂತ ಮೋಸವಾಗಿ ಆವತ್ತಿನ ದಿನ ಯಹೂದ್ಯರು ಕಳ್ಳರನ್ನ ಬಿಡ್ಸ್ಕೊಂಡ್ಬಿಡ್ತಾರೆ, ದೊಡ್ಡ ಕಳ್ಳನ್ನ ಬಿಡ್ಸ್ಕೊಂಡ್ಬಿಟ್ಟು ಕ್ರಿಸ್ತನ ವಾಪಸ್ ಕೊಡಿತಾರೆ. ಇದು ಹೆಂಗಿತ್ತು, ಇದು ಡಿಫ್ರೆಂಟು, ಯಾವತ್ತೂ ಈ ಥರ ಇಸ್ರೇಲ್ಗಳು ಮಾಡಲಿಲ್ಲ, ಕಳ್ಳರನ್ನ ವಾಪಸ್ ಕೊಡೋರು ಎಲ್ಲ ಒಳ್ಳೆಯವನ್ನ ಬಿಡುಗಡೆ ಮಾಡ್ಕೊಂಡು ಹೋಗೋರು, ಇವತ್ತಿನಾಗಿತ್ತಂತೆ ಡಿಫ್ರೆಂಟ್ ಆಗಿತ್ತಂತೆ ಅದರ. ಸೊ ಅವ್ರಿಗೆಲ್ಲ ಅಬ್ಸರ್ವ್ ಮಾಡ್ತಾನೆ ಅವರೇ, ಕ್ರಿಸ್ತನ ರಿಯಾಕ್ಷನು, ಬಿಹೇವಿಯರು ಅದರ. ಆಮೇಲೆ ಅವ್ರು ಕೊನೆಗೆ ಸಹಾಯ ಮಾಡಿ ಶಿಲುಬೆ ಮೇಲೆ ಆರು ಮಾತು ಮಾತಾಡ್ತಾ ಹೊಂಟಿರ್ತೀನಿ, ಅದ್ರಲ್ಲಿ ಕ್ಲೀನಾಗಿ ಕಂಡಿಡ್ಕೊಂಡ್ಬಿಡ್ತಾರೆ, ಓ ಇದೇನೋ ಈ ಮನುಷ್ಯ ಆರ್ಡಿನರಿ ಮನುಷ್ಯ ಅಲ್ಲಪ್ಪ, ಈ ಸಮಥಿಂಗ್ ಸ್ಪೆಷಲ್ ಖಂಡಿತವಾಗೂ, ಏನ್ರಿ ಅವರು ದೇವ್ರ ಕುಮಾರನೇ ಇರಬೇಕು, ದೇವರಿಂದ ಬಂದಿರೋಂಥ ಒಬ್ಬ ಮನುಷ್ಯ ಇರಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತಾರೆ. ಅದರ ಅದು ಮಾತ್ರ ಅಲ್ಲ, ಇವ್ರು ಏನು ಮಾಡ್ತಾರೆ ನೋಡಿರ್ತೀನಿ, ಈ ಈ ಜಜ್ಮೆಂಟ್ ಆಗ್ತಾ ನೋಡಿರ್ತೀನಿ ಕ್ರಿಸ್ತನ್ಗೆ, ಏನೇ ಯಾರೋ ಅನಾನಿಯಸ್ ಮತ್ತು ಕಯಫ ಮನೆಯಲ್ಲಿ ಅದರ, ಹಾಂ ಅವ್ರ ಮೇಲೆ ಜಜ್ಮೆಂಟ್ ಆಗ್ಬೇಕಾರೆ ಏನ್ರಿ ಪೇತ್ರ ಅಲ್ಲೇ ಇರ್ತಾನೆ, ಚಳಿ ಕಾಯಿಸ್ಕೊತ ಇರ್ತಾನೆ ಅದರ. ಆಮೇಲೆ ಏನ್ರಿ ಪೇತ್ರ ಹೊರಗಡೆ ಹೋಗ್ಬೇಕಾರೆ ಈ ಕಣ್ಣೀರಲ್ಲಿ ಇಡೋದು ಇದೆಲ್ಲ ಏನಾಗಿರ್ತಾರೆ ಮೋಸ್ಟ್ಲಿ ಅವ್ನ ಕಿವಿಗೆ ಅದರ ಬಿದ್ದಿರ್ತಾರೆ, ಯಾಕಂದ್ರೆ ಇವನು ರೋಮನ್ ಇದರಿಂದ ಅಲ್ಲಿ ಇದರೊಳಗೆ ಹೋಗಿರಲ್ಲ, ಇಲ್ಲಿ ಎರಡನ್ನ ಎರಡು ಅಂತೀನಿ ಯಾರಪ್ಪ, ಈ ಕಾಯಫನ ಮನೆಗಳಿಗೆ ಏನಾಗಿರಲ್ಲ ಹೋಗಿರಲ್ಲ, ಆದರೂ ಆ ಸುದ್ದಿ ಎಲ್ಲ ಇನ್ ಕಿವಿಗೆ ಬಂದಿರ್ತಾರೆ. ಹಾಂ ಅದರ ಕ್ರಿಸ್ತನು ಹೆರಡು ಮನೆಯಿಂದ ಯಾರ ಮನೆಗೆ ಹೋಗಿದ್ದೋ, ಪಿಲಾತನ ಮನೆಗೆ ಹೋಗಿದ್ದು, ಹಾಂ ಪಿಲಾತ್ ಪಿಲಾತ್ ಮನೆಯಿಂದ ಹೆರಡು ಮನೆಗೆ ಹೋಗಿದ್ದು, ಎರಡು ಮನೆಯಿಂದ ವಾಪಸ್ ಪಿಲಾತ್ ಮನೆಗೆ ಬಂದಿದ್ದು, ಇವೆಲ್ಲ ಅಬ್ಸರ್ವ್ ಮಾಡಿರ್ತಾನೆ. ಅವಾಗ ಏನು ಗೊತ್ತಾಗಿತ್ತು ಅಂದರೆ, ಓ ಇವನು ದೇವ್ರ ಮಗ ಅಂತ. ಆಮೇಲೆ ಏನು ಮಾಡ್ತಾರೆ, ಇದನ್ನೆಲ್ಲ ಹುಡುಕ್ಬೇಕಾರೆ ಯಾರಪ್ಪ ಡಿಸೈಪಲ್ ಅಲ್ವರ, ಯಾರು ಇವ್ರಿಗೆ 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 ತುಂಬ ಕ್ಲೋಸ್ ಆಗಿದ್ದವ್ರು ಯಾರು ಅಂತ ಏನು ಮಾಡ್ತಾನೆ ಹುಡುಕಿರ್ತಾನೆ. ಆವಾಗ ಮೂರು ಜನ ಸಿಕ್ಕಿರ್ತಾರೆ, ಒಬ್ಬ ಯೋಹಾನ, ಒಬ್ಬ ಪೇತ್ರ, ಒಬ್ಬ ಯಾಕೋಬ. ಯೋಹಾನ ಯಾಕೋಬನ್ನ ಕನ್ಸಿಡರ್ ಮಾಡಿರಲ್ಲ, ಯಾಕೆ ಅಂತ ಹೇಳ್ತೀನಿ, ಇದೊಂದು ಸಜೆಷನ್. ಯಾಕೆ ಅಂತಂದರೆ ಮೋಸ್ಟ್ಲಿ ಚಿಕ್ಕ ಹುಡುಗರು, ಇನ್ನ ಯೋಹಾನ ತುಂಬ ಚಿಕ್ಕ ಹುಡುಗ, ಬೈಬಲ್ ನೋಡ್ಬೇಕು ಯವನಸ್ಥ, ಒಂದು 16-17 ಇಯರ್ಸ್ ಏಜ್ ಅದರ, ಅಷ್ಟು ಚಿಕ್ಕ ಹುಡುಗ ಅಂದರೆ ಅವ್ನು ಏನು ಮಾಡಿಲ್ಲ ಮೋಸ್ಟ್ಲಿ ಎಲ್ಲ ಚಿಕ್ಕ ಹುಡುಗರು ಅಂದ್ಬಿಟ್ಟು. ಆದರೆ ಪೇತ್ರ ಏನಾಗಿರ್ತಾನೆ, ಸ್ವಲ್ಪ ಮೆಚ್ಯೂರ್ಡು, ಸ್ವಲ್ಪ ವಯಸ್ಸಾಗಿರೋನು ಅದರ, ಮದುವೆ ಆಗಿರ್ತಾರೆ, ಆಮೇಲೆ ಕಿವಿನ ಕಡಿದಿರೋದು ಯಾರು, ಇವರೇ ಕಡಿದಿರೋದು ಅದರ, ಆ ಕಿವಿನ ಯೇಸುಕ್ರಿಸ್ತ ಏನು ಮಾಡ್ತಾರೆ ಅಂಟಿಸ್ತಾರೆ, ಓ ಹಂಗಾರೆ ಇವ್ರು ಯಾರೋ ಸ್ಪೆಷಲ್ ಪರ್ಸನ್ ಇರಬೇಕಪ್ಪ, ಅವ್ರು ಹುಡ್ಕೊಂಡು ನಡೀರಿ ಅಂತ ಏನು ಮಾಡ್ತಾನೆ. ಅವಾಗ ಹಾಂ ಓ ಪೇತ್ರನ ಹುಡ್ಕೊಂಡು ಬಂದಿರ್ತಾರೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಆ ಕೊರ್ನೊಲಿಯವರು ಯಾರಪ್ಪ ಅಂದರೆ ಆ ಒಂದು ಶತಾಧಿಪತಿ ಕ್ರಿಸ್ತನ್ ಸಾಯ್ಬೇಕಾರೆ ಅದರ. ಸೊ ಅವಾಗಿಂದ ಅವರು ಸತ್ಯ ಅವನಲ್ಲಿ ಅಂತಾರೆ, ಈ ಸಾಕ್ಷಿ ಬೇ ಉರಿ 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 ಏನ್ರಿ 3.5 ಇಯರ್ಸ್ ನಂತರ ಅದೇನಾಗಿದೆ ಒಂದು ಒಳ್ಳೆ ಫ್ರೂಟ್. ಅದಕ್ಕೆ ನಮ್ಮ ಬೈಬಲ್ ಹೇಳೋದು ಅದರ, ನೀವು ವಾಕ್ಯನೇ ಮಾಡಿ, ನೀವು ಬಿತ್ತನೆ ಮಾಡಿರಿ, ಸತ್ಯ ಅನುಸುವಾರ್ತೆನೇ ಸರ್ರಿ, ಅನುಕೂಲವಾಗಿರುವಂಥ ಸಮಯದಲ್ಲಿಯೂ ಅನಾನುಕೂಲವಾಗಿರೋ ಸಮಯದಲ್ಲಿ ಕೂಡ ಏನು ಮಾಡಿ ನೀವು ಸುವಾರ್ತೆನ, ನೀವು ನೀವು ಸಾರ್ರಿ ಎಲ್ಲರ ಬೈಬಲ್ ಐತಲ್ಲ ನಮ್ಗೆ ಎಲ್ಲರ. ಹಾಂ ಎಂತ ಫಲಗಳು ಕೊಡೋದು ಯಾರಂತೆ, ಹಾಂ ದೇವರು ಕೊಡ್ತಾರೆ ಅದರ. ನೋಡಿ ಪ್ರಸಂಗಿಯಲ್ಲಿ ಒಂದು ವಾಕ್ಯ ಇದೆ ನೋಡಿರ್ತೀನಿ, ಇಲ್ಲಿ ಚೆನ್ನಾಗಿ ಬರ್ತಾರೆ ನಾವು ಬಿತ್ತನೆ ಹೆಂಗೆ ಮಾಡ್ಬೇಕಂತ ನೋಡಿರ್ತೀನಿ ಪ್ರಸಂಗಿ. ಒನ್ ಮಿನಿಟ್, ಪ್ರಸಂಗಿಯಲ್ಲಿ
ಇನ್ನು ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಅದಾ
ಹಾಂ
ಬದ
ಹೌದು ಅದು ಕೂಡ ಬರ್ತದೆ, ಆಮ ಇನ್ನೊಂದು ಬರ್ತದೆ ಬ್ರದರ್, ಅದನ್ನು ಓದಿ, ಆಮ ಇನ್ನೊಂದು ಬರ್ತದೆ, ಏನೋ ನೀವು ಬೀಜನ ಬಿತ್ತನೆ ಮಾಡಿ ಅದು ಒಂದು ಪಕ್ಷ ಈ ಕಡೆ ಆಗ್ಬೋದು ಆ ಕಡೆ ಆಗ್ಬೋದು ಅಂತ ಹೇಳ್ತಾರೆ. ಒಂದು ನಿಮಿಷ ಇರಿ, ಒಂದು ನಿಮಿಷ, ಹಾಂ ಕರೆಕ್ಟ್ ಅದಲ್ಲೇ ಪ್ರಸಂಗಿ 11ನೇ ಅಧ್ಯಾಯ ಒಂದನೇ ವಾಕ್ಯ ಮತ್ತೆ ಆರನೇ ವಾಕ್ಯ ಎರಡು ಓದಿ ಬಿದ್ದಾರೆ.
ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು.
ನೋಡ್ರ ಆಹಾರನ ಏನ್ ಮಾಡಕ್ ಅಂತ ನೀರ್ ಮೇಲೆ ಚೆಲ್ಲು, ಬಹುದಿನಗಳ ಮೇಲೆ ಸಿಗ್ತದೆ ಅಂತ. ನೀರು ಅಂದ್ರೆ ಜನಗಳು, ಆಹಾರ ರೊಟ್ಟಿ ಅಂದ್ರೆ ದೇವರ ವಾಕ್ಯ. ನಿನ್ ದೇವರ ವಾಕ್ಯ ಏನ್ ಮಾಡಿ ನಿಂಪಡಿ, ನೀನು ಸಾರ್ಕೊಂಡೋಗು, ಯಾವಾಗ ಸಿಗ್ತದೆ? ಬಹುದಿನಗಳ ಮೇಲೆ ನೋಡಿ, ಒಬ್ರು ಬ್ರದರು, ನಾ ಅವ್ರಿಗೆ ಸುವಾರ್ತೆ ಹೇಳ್ಕೊಟ್ಟೆ, ನಿಯರ್ಲಿ ಒಂದು 10 ಇಯರ್ಸ್ ಆಯ್ತು ರೀ. ಅದರ 10 ಇಯರ್ಸ್ ಅಂತ ಸತ್ಯ ಕೇಳ್ಕೊಂಡು ಮಾಡೋರು ಅವರು. ಅವ್ರು ಬಂದವ್ರು ನೋಡಿದ್ದೀನಿ, ನಮ್ಗವ್ರಿಗೂ ಟಚ್ಚೇ ಇಲ್ಲ. ಯಾವುದೋ ಗೂಗಲಲ್ಲಿ ಯೂಟ್ಯೂಬಲ್ಲಿ ಹುಡುಕಿನ ಮಾಡೋರು ಅವರು ಬಂದವ್ರೆ. ಅದರ ಆಹಾರನ ಚೆಲ್ಬಿಡ್ಬೇಕು, ನಮ್ಮ ಸತ್ಯದ ಕೆಲಸ ನಾವು ಮಾಡ್ಬೇಕ್ರಿ. ಇದು ಫ್ರೂಟು ರಿಸಲ್ಟ್ ಕೊಡೋದು ಏನು ಮಾಡ್ತಾರೆ ದೇವರು, ಆತನ ಕಾಲದಲ್ಲಿ ಖಂಡಿತ ಹೋಗೋ ದೇವ್ರು ಕೊಡ್ತಾರೆ ನೋಡ್ರಿ. ಆಮೇಲೆ ಆರನೇ ವಾಕ್ಯ, ಹಾಂ.
ಮುಂಜಾನೆ ಬೀಜ ಬಿತ್ತು, ಸಂಜೆಯ ತನಕ ಕೈದೆಗೆ ಬೇಡ. ಇದು ಸಫಲವೋ ಅದು ಸಫಲವೋ, ಒಂದು ವೇಳೆ ಎರಡೂ ಚೆನ್ನಾಗಾಗುವುದು ನಿನಗೆ ತಿಳಿಯದು.
ನೋಡ್ರ ಏನ್ ಹೇಳ್ತಾರೆ, ಮುಂಜಾನೆ ಏನ್ ಮಾಡಿ ನೀನು ಬೀಜನ
ಬಿತ್ತು
ಬಿತ್ತನೆ ಮಾಡು, ಸಾಯಂಕಾಲ ಸರಿ ನೀನು ತಡೆ ಮಾಡ್ಬೇಡ, ಅದಕ್ಕೆ ಹಿಡಿಬೇಡ, ನೀನು ಮಾಡು ಕೆಲಸ ಮಾಡು ಅಂತ ಹೇಳ್ತಾರೆ. ಕೆಲವೊಂದು ಸತಿ ನಾವು ಹೋಗಿ ಎಲ್ಲ ಒಂದು ಕಡೆ ಕ್ಲಾಸ್ ಹೇಳ್ಕೊಡಕ್ಕೆ ಹೋಗಿರ್ತೀರಿ, ಏನ್ರಿ ಯಾರೋ ಒಬ್ರು ಇರ್ತಾರ್ರಿ, ಯಾರೋ ಅಯ್ಯೋ ಏನಂತೂ ಏನಕ್ಕೂ ಬರಲ್ಲ ಹಂಗೆ ಅನ್ಸ್ಬಿಡ್ತಾರೆ. ಅವರು ಸುಮ್ಮನೆ ಕೂತು ಕೇಳ್ಕೊಂಡು ಹೋಗ್ತಾರೆ, ಅಯ್ಯೋ ಏನಕ್ಕಪ್ಪ ಇವ್ರು ಒಬ್ರಿಗೋಸ್ಕರ ದೂರ ಬರಬೇಕಾ, ಇಷ್ಟೆಲ್ಲ ಕಷ್ಟಪಡ್ಬೇಕಾ, ಥೂ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ, ಬೇಡ ಅಲ್ವಾ ನಮ್ಗೆ ಅಂತ ಅನ್ಸ್ಬಿಡ್ತದೆ. ಆದರೆ ಏನು ಹೇಳ್ತಾರೆ ದೇವರು, ನೀನು ನಿರಾಸೆ ಆಗಬೇಡ, ಮಾಡು ಬಿತ್ತನೆ ಮಾಡು, ಅದರ ಅದೇನಾಗ್ಬೋದು ಮೋಸ್ಟ್ಲಿ, ಹಾಂ ನಿನಗೆ ಗೊತ್ತಿಲ್ಲ, ಅದು ಬೆಳೆದ್ರೂ ಬೆಳಿಬೋದು ಸತ್ರು ಸಾಯ್ಬೋದು, ಮಾಡು ಅಂತೇನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ದೇವರು ಪ್ರತಿಫಲಗಳು ಏನು ಮಾಡ್ತಾರೆ, ದೇವರು ಆತನ ಕಾಲದಲ್ಲಿ ಕೊಡ್ತಾರ್ರಿ. ಅದರ ನಾವೇನು ಮಾಡಬೇಕು ಅಂದರೆ ಆ ಕೆಲಸನೇ ಮಾಡಬೇಕು, ಮಾಡಬೇಕು. ಅದನ್ನೇ ಇಲ್ಲಿ ಏನು ಮಾಡಿದ್ದು ಕೊರ್ನೆಲ್ಯ ಜೀವನದಲ್ಲಿ ಏನು ಮಾಡ್ತೀರಿ ನೋಡ್ತೀರಿ. ಅಲ್ಲ ಅದಕ್ಕೆ ಎಷ್ಟೋ ಸಾಕ್ಷಿಗಳ ಮುಖಾಂತರ ಅನೇಕ ಭಕ್ತರುಗಳು ಏನು ಮಾಡೋರು ಸತ್ಯಕ್ಕೆ ಬಂದಿರೋದು ನೋಡ್ತೀರಿ. ಓಕೆನಾ, ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಹತ್ತೀರಾ? ಬ್ರದರ್ಸ್ ಸಿಸ್ಟರ್ಸ್ ಯಾರು ಹತ್ತಿದೆ ವಾಲ್ಯೂಮ್? ಎಲ್ಲಿ ನಿಖಿತಾ, ಅಮೃತ ಸಿಸ್ಟರ್, ಶೋಭಾ ಸಿಸ್ಟರ್? ಶೋಭಾ ಸಿಸ್ಟರ್ ವಾಲ್ಯೂಮ್ ಇದೆಯಾ, 5ನೇ ವಾಲ್ಯೂಮಾ? ಓಕೆ
ಓದ್ಲ ಪ್ರಜಾ.
ಆಂಟಿ ಓದ್ರಿ.
ಪವಿತ್ರಾತ್ಮನ ದೀಕ್ಷಾಸ್ನಾನದ ಬಗ್ಗೆ ಉಚಿತವಾದ ಆಲೋಚನೆ ಏನೆಂದರೆ, ಅದು ತುಂಬಿ ಹೊರಸೂಸುವಂಥದ್ದು, ಚೆಲ್ಲಿ ಹೋಗುವಂಥದ್ದು, ಅಭಿಷೇಕಿಸಲ್ಪಡುವಂಥದ್ದು. ಆದಾಗ್ಯೂ ಇದು ಸಂಪೂರ್ಣವಾದದ್ದು, ದೇಹದ ಎಲ್ಲ ಸದಸ್ಯರನ್ನು ಆವರಿಸುವಂಥದ್ದು. ಇದನ್ನು ಯುಕ್ತವಾದ ರೀತಿಯಲ್ಲಿ ಮುಳುಗಿಸುವಿಕೆ ಅಥವಾ ದೀಕ್ಷಾಸ್ಥಾನ ಎಂದು ಹೆಸರಿಸಬಹುದು. ಇದೇ ರೀತಿಯ ಅಭಿಷೇಕ ಅಥವಾ ದೀಕ್ಷಾಸ್ಥಾನವು ಸಭೆಯ ಮೇಲೆ ಯುಗದುದ್ದಕ್ಕೂ ದಾರಿಯಲ್ಲಿದ್ದು, ಅಭಿಷೇಕಗೊಂಡ ದೇಹದ ಅಂಗಾಂಗಗಳಾಗಿ ಬರುವವರ ಮೇಲೆ ಅಂದಿನಿಂದ ಇಂದಿನವರೆಗೂ ವ್ಯಾಪಿಸಲ್ಪಟ್ಟಿದೆ, ಪವಿತ್ರಗೊಳಿಸುವುದಾಗಿದೆ, ಆಶೀರ್ವಾದದಾಯಕವಾಗಿದೆ. ಇದು ಕೊನೆಯ ಸದಸ್ಯನು ಸ್ವೀಕರಿಸಿ ಪೂರ್ತಿಯಾಗಿ ಅಭಿಷೇಕ ಹೊಂದುವವರೆಗೂ ಮುಂದುವರಿಯುತ್ತದೆ. ಅಪೋಸ್ತಲನಾದ ಯೋಹಾನನು ಈ ಪವಿತ್ರ ಸ್ನಾನದ ಬಗ್ಗೆ ಮಾತನಾಡುತ್ತಾ, ಇದು ಅಭಿಷೇಕಗೊಳಿಸುವಂಥದ್ದು ಎಂದು ಹೇಳುವಂತೆ, ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿನಗೆ ಉಪದೇಶ ಮಾಡುವುದು ಅಗತ್ಯವಿಲ್ಲ. 1 ಯೋಹಾನ 2:27 ಎಂದಿದ್ದಾನೆ. ಆತನು ನೀವು ಸ್ವೀಕರಿಸುವ ಅನೇಕ ಅಭಿಷೇಕಗಳ ಬಗ್ಗೆ ಹೇಳುವುದಿಲ್ಲ, ಆದರೆ ದೈವಿಕ ವ್ಯವಸ್ಥೆಗೆ ಅನುಗುಣವಾಗಿ ಸಾಮರಸ್ಯಗೊಳಿಸುವ ಅಭಿಷೇಕದ ಬಗ್ಗೆಯಷ್ಟೇ ಹೇಳುವವನಾಗಿದ್ದಾನೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಅಂತ. ಅದಕ್ಕೆ ನೋಡ್ಬೇಕಾದ್ರೆ ಸಭೆಗೆ ಅಂತಂದ್ಬಿಟ್ಟು ಒಬ್ಬರು ವ್ಯಕ್ತಿಗಳು ಬ್ಯಾಪ್ಟಿಸಮ್ ತೊಗೊಂಡಾವಾಗ ನಮಗೆ ಸಪ್ರೇಟಾಗಿ ಪರಲೋಕದಿಂದ ಏನು ಮಾಡೋಕ್ಕೆ ಹೋಗಲ್ಲ, ಹಾಂ ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್ ನಮ್ಗೇನು ಮಾಡೋಕ್ಕೆ ಹೋಗಲ್ಲ ರೀ. ಸಭೆ ಕಂಪ್ಲೀಟಾಗೆ ಒಂದು ಸತಿ ಏನಾಗಿದೆ ಬ್ಯಾಪ್ಟಿಸಮ್ ಯಾವುದು ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್ ಒಂದು ಸತಿ ಆಗಿದೆ. ನಾವು ಯಾವಾಗ ಆ ದೇಹಕ್ಕೆ ಅಂಗವಾಗ್ತಿರೋ ಆ ಒಂದು ಅನಾಯಿಂಟಿಂಗಲ್ಲಿ ನಾವೇನು ಮಾಡ್ತೀರಿ, ಒಂದು ಒಂದು ಪಾಲುದಾರ ಆಗ್ತೀವಿ ಹೊರತು ನಮಗೇನು ಸಪ್ರೇಟಾಗಿ ಏನು ಮಾಡೋಕ್ಕೆ ಹೋಗಲ್ಲ, ನಮಗೆ ಕೊಡೋದಕ್ಕೆ ಹೋಗಲ್ಲ. ಅಂದರೆ ಏನರ್ಥ, ನಮಗೇಂತ ದೇವರು ಸಪ್ರೇಟಾಗಿ ಪವಿತ್ರಾತ್ಮ ಸೋಸೋದಕ್ಕೆ ಹೋಗಲ್ಲ ರೀ, ಆಡಿ ಕ್ರಿಸ್ತನ ಸಭೆಗೆ ಅಂತ ಪವಿತ್ರಾತ್ಮ ಕೊಟ್ಬಿಟ್ಟಿದ್ದಾರೆ. ನಾವು ಆ ದೇಹಕ್ಕೆ ಸೇರ್ಕೊಂಡಾಗ ಆಟೋಮೆಟಿಕ್ ಏನಾಗ್ಬಿಡ್ತೀರಿ, ಆ ಪವಿತ್ರಾತ್ಮಲ್ಲಿ ನಾವೇನಾಗ್ತೀರಿ, ಭಾಗ್ಯಶಾಲಿಗಳು ಆಗ್ಬಿಡ್ತೀರಿ. ಅದಕ್ಕೆ ಹೇಳೋದು ಬೈಬಲ್ನಲ್ಲಿ ಕ್ರಿಸ್ತನ್ ಮಾತ್ರ ಪವಿತ್ರಾತ್ಮ ಅಳತೆ ಇಲ್ದಿರೆ ಏನು ಮಾಡೋದು ಕೊಟ್ರು, ನಮ್ಗೆ ಹೆಂಗೆ ಕೊಡ್ತಾರೆ ಅಳತೆ ಮಾಡಿಕೊಡ್ತಾರೆ ಅಂದ್ರೆ ಹೆಂಗೆ ಗೊತ್ತಾ, ನಾನು ಎಷ್ಟು ಕ್ರಿಸ್ತನಿಗೆ ಹತ್ರವಾಗಿರ್ತೀನೋ ಎಷ್ಟೋ ಅವ್ರಿಗೆ ಅಂಟ್ಕೊಂಡಿರ್ತೀನೋ ಅಷ್ಟು ಹತ್ರವಾಗಿ ನಂಗೆ ಪವಿತ್ರ ಆತ್ಮನ ಆಗ್ತಾರೆ ಕೊಡ್ತಾರೆ. ಅದಕ್ಕೆ ಏನ್ರಿ ನಮ್ಮ ಒಂದು ಅನಾಯಿಂಟಿಂಗ್ ಎಷ್ಟು ಮೆಚುರಿಟಿ ಎಷ್ಟು ಬೇಸಿಸ್ ಮೇಲೆ ಇರ್ತದೆ ಅಂದರೆ ನಾನು ಎಷ್ಟಪ್ಪ ಕ್ರಿಸ್ತನಿಗೆ ಹತ್ರವಾಗಿದ್ದೀನಿ, ಎಷ್ಟೋ ಅವರಲ್ಲಿ ಸೇರ್ಕೊಂಡಿದ್ದೀರಿ, ಆದಷ್ಟು ಹತ್ರವಾಗಿದ್ದರೆ ಆದಷ್ಟು ಅವ್ರಿಗೆ ಒಳಗಡೆ ನಾವು ಸೇರ್ಕೊಂಡಿದ್ದಾರೆ ಅಧಿಕವಾಗಿ ನಂಗೇನ್ರಿ ಒಂದು ಅನಾಯಿಂಟಿಂಗು ನಮಗೇನಾಗ್ತದೆ ಸಿಗ್ತದೆ. ಅದಕ್ಕೆ ಎಷ್ಟೋ ಜನ ತಿಳಿದಿರ ಅಯ್ಯೋ ದೇವರೇ ನನಗೆ ಪವಿತ್ರ ಆತ್ಮ ಕೊಡು ಪವಿತ್ರ ಆತ್ಮ ಕೊಡು, ಪವಿತ್ರ ಆತ್ಮಕ್ಕಾಗಿ ಏನು ಮಾಡೋದು ಪ್ರಾರ್ಥನೆ ಮಾಡೋದು ಇಟ್ ಈಸ್ ನಾಟ್ ಎ ರೀಸನಬಲ್ ಥಿಂಗ್ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಓಕೆನಾ? ಸರಿ ಇನ್ನೊಂದು ಪ್ಯಾರಾಗ್ರಾಫ್ ಓದ್ಬಿಡೋಣ. ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಯಾರ ಹತ್ರ ಇದೆ ಬುಕ್ಕು? ಅನಿತಾ ಸಿಸ್ಟರ್ ಹಾಂ ಓದ್ತೀರಾ?
ಓದ್ತೀನಿ.
ಓಕೆ.
ದೈವಿಕ ದೃಷ್ಟಿಕೋನದಂತೆ ಸಮಗ್ರ ಸಭೆಯನ್ನು ಒಂದಾಗಿ ಪೂರ್ಣವಾದುದೆಂದು ಪರಿಗಣಿಸಲಾಗಿದೆ. ಯಾಕೆಂದರೆ ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿದೆಯೋ, ಹಾಗೆಯೇ ಕ್ರಿಸ್ತನು 1 ಕೊರಿಂಥ 12:12 ಮತ್ತು verses 27 ಸಹ ನೋಡಿರಿ ಎಂದು ಬರೆಯಲ್ಪಟ್ಟಿದೆ. ಈ ಪ್ರಸ್ತಾಪದ ದೇವರ ವಾಕ್ಯದ ಪ್ರಸ್ತುತಿಯ ಆಲೋಚನೆಗಳಿಗೆ ಸಾಮರಸ್ಯವಾಗಿ ದೇವರು ನಮ್ಮನ್ನು ವ್ಯಕ್ತಿಗತವಾಗಿ ಪರಿಗಣಿಸುವವನಾಗಿ ಆದಾಗ್ಯೂ ಅನೇಕ ವಿಧದಲ್ಲಿ ವ್ಯಕ್ತಿಗತವಾಗಿ ನಮ್ಮೊಡನೆ ವ್ಯವಹರಿಸುವವನಾದರೂ, ನಾವು ನಮ್ಮ ತಂದೆಯ ಮುಂದೆ ನಿಲ್ಲುವಾಗ ಅದು ಏಕ ಪ್ರಮಾಣವಾಗಿರದೆ ಅದು ಒಂದು ಪ್ರಮಾಣದ ಅಂಗ ಅಥವಾ ಭಾಗದಂತಿರುತ್ತದೆ, ಮತ್ತು ಆ ಪ್ರಮಾಣವು ಸಭೆ ಎಂಬ ದೇಹದ ಶಿರಸ್ಸಾಗಿರುವ ಕ್ರಿಸ್ತನಾಗಿದ್ದಾನೆ. ಆದುದರಿಂದ ನಾವು ನಂಬಿದ ಮೇಲೆ ನಮ್ಮ ಮುಂದಿನ ಹೆಜ್ಜೆಯು ಕ್ರಿಸ್ತನ ದೇಹವನ್ನು ಸೇರಿಕೊಳ್ಳುವುದು, ಅಂದರೆ ಆತನ ದೇಹದೊಳಗೆ ದೀಕ್ಷಾಸ್ನಾನ ಹೊಂದಿಕೊಳ್ಳುವುದು. ಆಯ್ತು ಬಿಡೋದು. ಥ್ಯಾಂಕ್ ಯು.
ಓಕೆ, ಥ್ಯಾಂಕ್ ಯು ಸಿಸ್ಟರ್. ಎರಡು ವಾಕ್ಯ ಓದ್ರಿ ದಯವಿಟ್ಟು ಯಾರಾದ್ರೂ. ಫಸ್ಟ್ ಕೊರಿಂಥಿಯನ್ಸ್ 12:12 ಆಮೇಲೆ 27th verse. 1 ಕೊರಿಂಥ 12:12 ಮತ್ತು 27th ವಾಕ್ಯ ಯಾರು ಓದ್ಬೋದಾ?
ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು, ಹಾಗೆಯೇ ಕ್ರಿಸ್ತನು. ಇಪ್ಪತ್ತೇಳನೇ ವಚನ.
ಹೌದು.
ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ.
ನೋಡ್ರಾ ಏನ್ರಿ, ಒಂದೇ ದೇಹ ಆ ರಂಗಗಳೇನಾಗಿದೆ ಬೇರೆ ಬೇರೆ ಆಗಿದೆ ಅಂದ್ರ.
ಬೇರೆ
ಸೊ ಅದಕ್ಕೆ ನಮ್ಮ ಒಂದು ಪ್ರಯತ್ನ ಏನಪ್ಪ ಆಗಿರಬೇಕು ಅಂದರೆ ಆ ದೇಹಕ್ಕೆ ನಾನು ಒಬ್ಬನ ಆಗ್ತೀನಾ ಅಂತಿರ್ಬೇಕ್ರಿ. ಆ ದೇಹಕ್ಕೆ ನಾವು ಒಬ್ಬರಾಗೋದಕ್ಕೆ ಪ್ರಯಾಸ ಪಟ್ಟರೆ ಅಟೋಮೆಟಿಕ್ಗೆ ಕ್ರಿಸ್ತನ್ಗಾಗಿರೋಂಥ ಅಭಿಷೇಕ ನಮಗೂ ಕೂಡ ಏನು ಮಾಡ್ತಾರೆ ದೇವರು ಅದು ನಮಗೂ ಕೂಡ ಒಂದು ಪಾಲುದಾರಾಗಿ ಮಾಡ್ತಾರೆ. ಅದಕ್ಕೆ ನಮ್ಮ ಮೇನ್ ಏಮ್ ಏನಪ್ಪ ಅಂದರೆ ಯಾವುದೇ ರೀತಿ ಏನ್ರಿ ಒಂದು ಆರ್ಗನೈಸೇಷನ್ ಕೆಲವು ಜನ ಇರ್ತಾರೆ ಯೋ ಮೆಥಡಿಸ್ಟ್ ಚರ್ಚ್ ಸೇರ್ಕೊಂಬಿಟ್ರೆ ಸಿ ಸಿ ಚರ್ಚ್ ಸೇರ್ಕೊಂಬಿಟ್ರೆ ನಮಗೆಲ್ಲ ನೋಡ್ಕೊಂಬಿಡ್ತಾರಪ್ಪ ನಾವು ತಲೆನೇ ಕಟ್ಕೊಳಂಗಿಲ್ಲ ಸುಮ್ಮನೆ ಹೋಗ್ತಾರೆ ಸಂಡೇ ಅಟೆಂಡೆನ್ಸ್ ಹಾಕ್ಬಿಟ್ಟು ಬರ್ತಾ ಇರ್ತಾರೆ ಅದರ ಅಲ್ಲಿ ಬೇಕಂತ ಎಲ್ಲ ಆಕ್ಟಿವಿಟೀಸ್ಗಳು ಮಾಡಿಸ್ತಾ ಇವ್ರು ಹೋಗಿ ಸುಮ್ಮನೆ ಏನು ಮಾಡೋದು ಅಟೆಂಡೆನ್ಸ್ ಹಾಕ್ಬಿಟ್ಟು ಬರೋದು ಅದರ ಏನಕ್ಕೆ ಅಯ್ಯೋ ನಮ್ಗೆ ಸತ್ರ ನಮ್ಗೇನು ಬೇಕು ಹಾಂ ನಮಗೆಲ್ಲ ಕೆಲಸ ನೋಡ್ಕೊಬೇಕು ಮದುವೆ ಮುಂಜಿ ಸಮಾಧಿ ಅಲ್ವರ ಇವೆಲ್ಲ ಎಲ್ಲ ಮಾಡೋಕ್ಕೇನು ಬೇಕು ಅವರೆಲ್ಲ ನೋಡ್ಕೊಂಬಿಡ್ತೇವೆ. ಅದಕ್ಕೆ ನೋಡ್ಬೇಕಾದ್ರೆ ಅವರು ಆದಷ್ಟು ಇಂಥ ಇಂಥ ಸಭೆಗಳಲ್ಲಿ ಸಂಸ್ಥೆಗಳಲ್ಲಿ ಸೇರೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮದು ಟಾರ್ಗೆಟ್ ಅದಲ್ಲ. ನಮ್ಮ ಟಾರ್ಗೆಟ್ ಏನ್ರಿ ಕ್ರಿಸ್ತನ ದೇಹಕ್ಕೆ ನಾವೇನಾಗಿರ್ಬೇಕು ಒಂದು ಅಂಗವಾಗಿರ್ಬೇಕು ಅದರ ಸಣ್ಣ ಕರ್ತನಲ್ಲಿ ಪ್ರೀತಿ ಸಹೋದರಗಳೇ ಏನ್ರಿ ನಾವು ಇವತ್ತು ವಾಲ್ಯೂಮ್ ಶೀಟ್ ಇಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕು ನಾವು ಏನು ಮಾಡೋಣ ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ಯಾರಿಗಾದ್ರೂ ಏನೋ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಸೊ ಯಾರಿಗೇನೋ ಡೌಟ್ಸ್ ಇಲ್ಲ ಏನು ಕ್ವಶನ್ಸ್ ಇಲ್ಲ.